ஸ்வாதோஷவிவர்ஜிதம் பரிபூர்ணம் குருஞ்சான் கீதாத்மம் வச்சாமி லேசத அவ்யய பிரமேதிப்பிக்கன அவ்யய இத்தனுவாதேன லேபாபாவ மாத்திரம் விஹீயதே இதி என்ன ஏகஸ்தம் இத்தியஸ்ய ஏகஸ்தாத் ஏகஸ்தாத்மகம் இதி வியாக்யானம் சர்வ பிரமாண விருத்தம் இதி பாவேனாக ஏகஸ்தம் இது ஏகஸ்தம் பண்ணுறதுக்கு எல்லாம் ஏ வந்தே ஆத்மா அந்த அர்த்தம் அடுத்தாரு அது சர்வ பிரமாண விருத்தவாதந்த அர்த்த அதனை ஒப்புபார்து ததேவச்ச விஸ்தாரம் இத்தியஸ்ய ஸ்வஸ்மாதேவ விஸ்வஸ்ய விஸ்தாரம் விஸ்தாரம் வந்து உற்பத்தின் அர்த்தம் அந்த அவனிந்தனே லய அவனிந்தனே உற்பத்தி ಈ ಅರ್ಥ ಮಾಡಬೇಕೆ ಹೊರತು ಅವನೊಬ್ಬನೇ ಇದ್ದಾನೆ ಉಳಿದವರು ಯಾರು ಇಲ್ಲ ಅಂತ ಅರ್ಥ ಮಾಡಕೂಡುದು ಇತಿ ವ್ಯಾಖ್ಯಾನ ವಸದಿತಿ ಭಾವೇನಾ ತತೈವೇತಿ ವಿಸ್ತರಂ ಉತ್ಪತ್ತಿ ಅನಾದಿತ್ವಾತ್ ನಿರ್ಗುಣತ್ವಾತ್ ಪರಮಾತ್ಮ ಅಯಮವ್ಯಯ ಶರೀರಸ್ಥೋಪಿ ಕೌಂತೇಯ ನಕರೋತಿ ನಲಿಪ್ಯತೆ ಅದಾಗಿತ್ತು ವ್ಯಯಾಧಿಹಿತಶೈತ್ಯತಃ ನ ಅನಾದಿತ್ವಾದಿತಿ ಸತಿ சாதி பிராயோ வியி குணாத்மகஞ்ச நகரோதி இத்தியாதீர் அர்த்தா உக்தா புரஸ்தாத் நா லௌகிகா கிரியாதிஹி தஸ்யா தோ ந பிரஜ்ஞம் இத்தியாதி வதிதி மாண்டுக்கியத்தில் அர்த்தம் ஹேளிதேவ ஆ ரீதி நோடிக்கோபேக்கு அந்த பாஷ்ய பரதரு அதுக்கு டீகா அவ்யேஹா இத்தனுவாதேனா லேபாபாவ மாத்திரம் விஹீயதே இதி அன்யதா பிரதீதி நிராசார்த்தமாஹன சேதி அவ்யேஹா அன்னதுக்கே லேப இல்ல அந்த அஷ்டே அர்த்தம் அல்ல ಅದಕ್ಕೆ ವಿಶೇಷ ಅರ್ಥ ಇದೆ ಅಂತ ಹೇಳೋದಕ್ಕೆ ಅಂತ ತಿಳಿಸಿದರು. ಏನದು ಏತೇನ ಅವ್ಯಯತ್ವಮಪಿ ಸಾಧ್ಯ ಪ್ರಾಪ್ತತ್ವಾದಿತಿ ಉಕ್ತಂ ಭವತಿ ತಸ್ಯ ವಿಷ್ಣೋ ವಿಷ್ಣುವಿಗೆ ನಾಶ ಇಲ್ಲ ಅಷ್ಟೇ ಅಲ್ಲ ವ್ಯಯನೂ ಇಲ್ಲ ಎರಡು ಬೇಕೀಗ ಒಂದು ವಸ್ತುವಿಗೆ ನಾಶ ಇರಬಹುದು ಇಲ್ಲದೇ ಇರಬಹುದು ಅದು ವ್ಯಯ ಆಗಬಹುದು ಆಗಬಹುದು. ಚಂದ್ರ ಶುಕ್ಲ ಪಕ್ಷದಲ್ಲಿ ಬೆಳೀತಾ ಹೋಗ್ತಾನೆ, ಶುಕ್ಲಕೃಷ್ಣ ಪಕ್ಷದಲ್ಲಿ ಚಂದ್ರ ಇರೋ ನಿಜ ಆದರೂ ಕೂಡ ವೃದ್ಧಿರಾಸಗಳಿವೆ ದೇವರಿಗೆ ಅದು ಯಾವುದೂ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಅವ್ಯಯಂ ಅಂತ ಹೇಳಿ ಅವ್ಯಯ ಪರಮಾತ್ಮನ ವಿಶೇಷ ಹಿರಿಮೆ. ವಿಷ್ಣುರಪಿ ಶರೀರಸ್ಥೌಪಿ ಸೂರ್ಯನಿಗೆ ಅದು ಇಲ್ಲದೆ ಹೋದ್ರೆ ಗ್ರಹಣಾದಿಗಳ ಕಾಲಕ್ಕೆ ಏನು ಬಂತೀಗ ಅವಂತು ಅದೇನು ದೇವರಿಗಿಲ್ಲ ಅಂತ ಹೇಳೋದಕ್ಕೋಸ್ಕರ ಅವ್ಯಯ ಅನ್ನೋ ಪದ ಇಟ್ಟು ವಿಷ್ಣುರಪಿ ಶರೀರಸ್ಥೋಪಿ ಇತಿ ಅದಕ್ಕೆ ತಸ್ಯ ಪ್ರಾಪ್ತಿ ಸದ್ಭಾವೇನ ಅನೇನ ಜೀವ ವಿಶೇಷಣ ಮೇತತ್ ಅಂತ ಅರ್ಥ ಮಾಡ್ತಾರೆ ಕೆಲವರು. ಜೀವ ವಿಶೇಷಣ ಅಲ್ಲ ಇದು, ಭಗವದ್ ವಿಶೇಷ ಅವ್ಯಯ ಅನ್ನೋದು ಜೀವನಿಗೆ ಅವ್ಯಯ ವಿಶೇಷ ಅಬ್ಜೆಕ್ಟಿವ್ ಅಲ್ಲ, ಅದು ಭಗವಂತನೇ ಅಬ್ಜೆಕ್ಟಿವ್. ಅದು ತಸ್ಯ ಯಾಕೆ ಜೀವನಿಗೆ ವ್ಯಯ ಇದೆ, ವೃದ್ಧಾಸಗಳಿವೆ, ಆದ್ದರಿಂದ ಜೀವನಿಗೆ ಏರ್ಪಾಡೆ ಆಗೋದಲ್ಲ. ವಿಷ್ಣುರೂಪಿ ಶರೀರಸ್ಥೋಪಿ ಇತಿ ಪ್ರಾಪ್ತೇರುಕ್ತತ್ವಾತ್ ವಿಷ್ಣುವಿಗೆ ಯಾಕೆ ಹೇಳಬೇಕಾಗಿತ್ತು ಅಂದರೆ ಶರೀರಸ್ಥನಾದಾಗ ಶರೀರಗತವಾದಂತಹ ದೋಷಾದಿಗಳ ಲೇಪ ಇರಬಹುದು ಅಂತ ಪ್ರಶ್ನೆ ಬಂದರೆ ಇಲ್ಲ ಅಂತ ಹೇಳೋದಕ್ಕದು ಬೇಕಾಯಿತು ಅಂತ ಅರ್ಥ. ಅನಾದಿತ್ವಾತ್ ಅನಾದಿತ್ತ ನಿರ್ಗುಣತ್ವಯೋ ಅವ್ಯಯತ್ವೇ ಹೇತುತ್ತ ಉಪಪಾದಯಿತು ವ್ಯಾಪ್ತಿ ಮಾಹಾ ಸಾತೀತಿ ಅನಾದಿತ್ವ ನಿರ್ಗುಣತ್ವ ಇವೆರಡಕ್ಕೂ ಕೂಡ ಅವ್ಯಯತ್ವಕ್ಕೆ ಹೇತುತ್ವ ಅನಾದಿಯಾಗಿರೋದ್ರಿಂದ ನಿರ್ಗುಣವಾಗಿರೋದ್ರಿಂದ ಅವ್ಯಯ. ನಾವು ಅನಾದಿಯಾಗಿದ್ದರೂ ಕೂಡ ನಿರ್ಗುಣ ಅಲ್ಲ, ನಮ್ಮ ದೇಹಕ್ಕೇನಿದೆ ಪ್ರಾಕೃತಿಕ ಸಂಬಂಧ ಇದೆ, ಅದಕ್ಕೆ ನಮಗೆ ವ್ಯಯಾದಿಗಳಿದೆ. ದೇವರಿಗೇನಿಲ್ಲ ವ್ಯಯಾದಿಗಳಿಲ್ಲ, ವೆರಿ ಇಂಪಾರ್ಟೆಂಟ್. ಅಂದರೆ ಒಂದೇ ಅನಾದಿ ಅಷ್ಟೇ ಕೊಟ್ಬಿಟ್ಟಿದ್ರೆ ಏನಾಗ್ತಿತ್ತು, ಜೀವನು ಅನಾದಿ ದೇವರು ಅನಾದಿ ಅಂತ ಆಗೋದು. ನಿರ್ಗುಣ ಅಂತ ಹೇಳಿದಾಗ ಹೋಯ್ತಾನೆ ಅನಾದಿತ್ವ ಸಮವಾಗಿದ್ದರೂ ಕೂಡ ನಿರ್ಗುಣತ್ವ ನಮಗಿಲ್ಲ, ದೇವರಿಗೆ ನಿರ್ಗುಣತ್ವ ಇದೆ, ಆದ್ದರಿಂದ ಅಲ್ಲಿ ಅವ್ಯಯತ್ವ ಇದೆ. ನಮಗೆ ನಿರ್ಗುಣತ್ವ ಇಲ್ಲದೆ ಹೋಗಿದ್ದಕ್ಕೆ ವ್ಯಯತ್ವ ಬಂತು, ಅವ್ಯಯತ್ವ ಬರಲಿಲ್ಲ. ಹೇತುತ್ತಮ ಉಪಪಾದಯಿತು ವ್ಯಾಪ್ತಿ ಮಾಹ ಸತಿ ಸಾಧೀತಿ ತ ಯದ್ ವ್ಯಯಿ ತತ್ ಪ್ರಾಯ ಸಾಧಿ ಗುಣಾತ್ಮಕಂಚ ಇತಿ ಯೋಚನ. ಯಾವುದು ವ್ಯಯಿನೋ ಅದು ಸಾಯಿ ಸಾಧಿ ಸಾ ಆದಿ ಸಾಧಿ ಸಾಧಿ ಆದಿ ಸಮೇತವಾದದ್ದು ಸಾಧಿ, ಅನಾದಿ ಆದಿ ಇಲ್ಲದ್ದು ಅನಾದಿ, ಅದಕ್ಕೆ ಸಾಧಿ ಗುಣಾತ್ಮಕಂಚ ಇತಿ ಯೋಜನ. ಸಾಧಿ ಆದದ್ದು ಗುಣಾತ್ಮಕ ಆಗಿರಲೇಬೇಕು, ಬೇರೆ ದಾರಿನೇ ಇಲ್ಲ. ಅನಾದಿಯಾಗಿದ್ದರೆ ಎರಡಿದೆ, ಗುಣಾತ್ಮಕ ಇರಬಹುದು ಇಲ್ಲದೆ ಇರಬಹುದು. ಅದರಲ್ಲಿ ಗುಣಾತ್ಮಕ ಆಗಿರೋ ಜೀವ, ನಿರ್ಗುಣನಾಗಿರೋ ಪರಮಾತ್ಮ. ಇತಿ ಯೋಗ ಎಲ್ಲ ಬಂತು, ಜಡ ಜೀವ ಈಶ್ವರ ಭೇದ ಎಲ್ಲ ಸ್ಪಷ್ಟವಾಗಲಿಕ್ಕೆ ಅದು ಒಳ್ಳೆ ದೃಷ್ಟಾಂತಗಳು. ಇಲ್ಲ ಬಟ್ ಮೊದಲಿತ್ತಲ್ಲ ಅಲ್ಲಿಲ್ಲ, ಮೊದಲಿತ್ತಲ್ಲ ಆ ದೋಷ ಬಂತು. ಮುಕ್ತರಿಗೆ ದುಃಖ ಇಲ್ಲದವರು ಸಂಸಾರದಲ್ಲಿ ದುಃಖ ಇದೆಯಲ್ಲ, ದೇವರಿಗೂ ದುಃಖ ಇಲ್ಲ ಮುಕ್ತರಿಗೂ ದುಃಖ ಇಲ್ಲ. ಆದರೆ ಸಂಸಾರದಲ್ಲೇ ಮುಕ್ತರಿಗೆ ದುಃಖ ಇತ್ತು, ದೇವರಿಗೆ ಎಂದೂ ಇಲ್ಲ, ಆ ವ್ಯತ್ಯಾಸ ಬಂತಲ್ಲ. ಆದ್ರೆ ಅಟೆಂಪ್ಟೆಡ್ ಫಸ್ಟ್ ರ್ಯಾಂಕ್ ಬಂದರೂ ಕೂಡ ಫಸ್ಟ್ ಟೈಮ್ ಪಾಸ್ ಆದವನಿಗಿಂತ ಏನಾದ್ರೆ ಅವ್ರು ಏನವನಿಗೆ ಅದು ಮೈನಸ್ ಪಾಯಿಂಟೆ, ಏನದು ಅಟೆಂಪ್ಟೆಡ್ ಅಂತ ಕುತ್ಕೊಂಡ್ಬಿಡತ್ತೆ. ಹಾಗೆ ಹಿಂದೆ ಸಂಸಾರದಲ್ಲಿ ಇದ್ದವನು ಒಂದ್ ಜೈಲಿಗೆ ಜೈಲಿಗೆ ಹೋಗಿ ಬಂದವನು ತಿರಾಗ ಒಂದ್ಸರಿ ಜೈಲಿಗೆ ಹೋಗಿದ್ರೆ ಏನಾಯ್ತು ಅವನಿಗೆ? ಒಂದ್ ಮೈನಸ್ ಪಾಯಿಂಟ್. ಒಂದ್ಸರಿ ಹೋಗಿದ್ದಾದ್ರೆ ನಮ್ಗೆ ಗೀತೆ ಈಗಾಗ್ಲಿ. ಅವಾಗ ಅವಾಗ ದೇಶ ನಾಶ ಇಲ್ಲ, ಮೊದ್ಲಿತ್ತಲ್ಲ, ಏನಿಲ್ಲ, ಅದು ಅವ್ಯೇನೆ, ವ್ಯಯ ಅಲ್ಲ, ಅವ್ಯೇನೆ, ಮುಕ್ತರಾದ್ಮೇಲೆ ಅವ್ಯೇನೆ, ಆದ್ರೆ ಏನಿಲ್ಲ, ಈ ಮೊದ್ಲಿದ್ದಿಲ್ಲ. ಆದ್ರಿಂದ ಅಲ್ಲೂ ತಾರತಮ್ಯ ಇದೆ. ಅವ್ಯಯತ್ವದಲ್ಲೂ ಏನಿದೆ? ಸ್ವಾತಂತ್ರ್ಯೇಣ ಅವ್ಯಯ ಪರಮಾತ್ಮ, ಭಗವದ್ ಅನುಗ್ರಹದಿಂದ ಅವ್ಯಯ ಮುಕ್ತರಾದ್ರಿಂದ ಅಲ್ಲೂ ವ್ಯತ್ಯಾಸ ಬಂತು. ಪ್ರಾಗಭಾವೇ ವ್ಯಭಿಚಾರ ವಾರಣಾಯ ಪ್ರಾಯ ಇತ್ಯುಕ್ತಂ ತದ್ವೈರ್ಯ ತತ್ ಪ್ರಾಯ ಸಾಧಿ ಗುಣಾತ್ಮಕಂಚ ಇತಿ ಯೋಜನಾ. ಪ್ರಾಗಭಾವೇ ವ್ಯಭಿಚಾರ ವಾರಣಾಯ ಪ್ರಾಯ ಇತ್ಯುಕ್ತಂ. ಅಲ್ಲೊಂದು ಪ್ರಶ್ನೆ ಹಾಕ್ಕೊಂಡ್ರು. ಪ್ರಾಗಭಾವ ಅನಾದಿ ಆದರೂ ಕೂಡ ಅದಕ್ಕೆ ನಾಶ ಇದೆ, ಗೊತ್ತಾಯ್ತಾ? ಆದರೆ ಮತ್ತೆ ದೇವರ ಅನಾದಿಯ ನಾಶ ಬರಲಿ, ಪ್ರಾಯ ಅದು ಬೇರೆ, ಅದು ಬೇರೆ, ಇದು ಬೇರೆ, ಅದು ಜಡವಾಗಿದೆ, ಚೇತನವಾಗಿದೆ, ವ್ಯತ್ಯಾಸ ಕೊಟ್ಟರೆ ಮುಗಿದೋಯ್ತು. ಬರೀ ಅನಾದಿತ್ವ ಕೊಟ್ಟ ದೋಷ, ಆದರೆ ದೋಷ ಗುಣಾತ್ಮಕತ್ವ ಪ್ಲಸ್ ಪ್ರಾಗಭಾವಾದಿ ಭಿನ್ನತ್ವ ಇಟ್ಕೊಂಡಾಗ ಸಮಸ್ಯೆ ಬರೋದಿಲ್ಲ. ಸಾಧ್ಯವ ಗುಣಾತ್ಮಕಮೇವ ಇತ್ಯವಧಾರಣೇನ ಯಥಾಸ್ಥಿತ ಯೋಜನಾವಾ. ಸಾಧ್ಯವ ಗುಣಾತ್ಮಕಮೇವ ಇತ್ಯವಧಾರಣೇನ ಯಥಾಸ್ಥಿತ ಯೋಜನಾ. ಸಾಧಿಯಾಗಿದ್ದು ಗುಣಾತ್ಮಕವೇ ಆಗಿರಬೇಕು, ಆದ್ದರಿಂದ ಅನಾದಿಯಾಗಿರೋದು ಎರಡೂ ಆಗಿರಬಹುದು. ದೇವರು ನಿರ್ಗುಣನಾಗಿದ್ದಾನೆ ಎಂಬುದು ವಿಶೇಷ. ನಕರೋತಿ ದುರ್ಗುಣತ್ವಾತಿ ಈಶ್ವರಸ್ಯ ಕ್ರಿಯಾ ಗುಣಾಭಾವ ಪ್ರತೀಯತೆ ಇತ್ಯತಃ ನಕರೋತಿ. ಇಲ್ಲಿ ನಕರೋತಿ ಅಂತ ಹೇಳಿಬಿಟ್ರಲ್ಲ ಅಂದರೆ ಆ ರೀತಿಯಲ್ಲ, ಪರಮಾತ್ಮ ಏನು ಮಾಡೋದಿಲ್ಲ ಅಂತ ಅರ್ಥ ಅಲ್ಲ, ನಮ್ಮಂತೆ ಮಾಡೋದಿಲ್ಲ ಅಂತ ಅರ್ಥ. ಪುರಸ್ತಾದುಕ್ತಮೇವ ಸ್ಮಾರಯತಿ ನಾ ಇತಿ ಇತ್ಯಾದಿವತ್. ಇಬ್ಬರು ಕ್ಯಾಶಿಯರ್ ಇಬ್ಬರಿಗೂ ದುಡ್ಡು ಕೊಟ್ಟ, ಇಬ್ಬರು ಕ್ಯಾಶಿಯರ್ ಇದ್ದಾರೆ, ಇಬ್ಬರು ದುಡ್ಡು ಕೊಟ್ಟರು, ಒಬ್ಬನ ಹಿಡಿದ್ರು ಒಬ್ಬನ ಬಿಟ್ಬಿಟ್ರು. ಒಬ್ಬನ ಯಾತಕ್ಕೆ ಬಿಟ್ರು? ರೂಲ್ಸ್ ಪ್ರಕಾರ ಕೊಟ್ಟಿದ್ದಾನೆ ವ್ಯವಸ್ಥೆ, ಇವನು ಔಟ್ ಆಫ್ ಜಿಯೋ ಕೊಟ್ಟಿದ್ದಾನೆ, ಹಿಡಿದು ಬಿಟ್ರು. ಇಬ್ಬರು ದುಡ್ಡು ಕೊಟ್ಟವ್ರೆ, ಆದ್ರೆ ಇವಳು ಬಂಧಿತನ ಆದ, ಅವನು ಬಂಧಿತನ ಆಗಲಿಲ್ಲ. ಯಾಕೆ? ಅವನು ಉಲ್ಲಿಂಗನ ಮಾಡಿ ತಂದು ಅಂತ ತಿಳ್ಕೊಂಡು ಕೊಟ್ಟ, ಅಕೌಂಟ್ ಮಾಡಲಿಲ್ಲ. ಇವನು ಅಕೌಂಟ್ ಮಾಡಿದ್ದಕ್ಕೆ ಸಿಕ್ಕಾಕೊಳ್ಳಿಲ್ಲ. ಆದ್ರೆ ದೇವರು ಏನೇನು ಮಾಡ್ತಾನೆ? ಪ್ರತಿಯೊಂದು ಏನದು ಸಾಪೇಕ್ಷತ್ವ ಮಾಡೋದ್ರಿಂದ ಎಂದು ದೇವರಿಗೆ ಏನಂತ ಕರೆಯೋದಿಲ್ಲ, ಲಿಪ್ತನಾಗತಕ್ಕಂಥ ಕರ್ತೃತ್ವ ದೇವರಿಗಿಲ್ಲ, ಗೊತ್ತಾಯ್ತಾ? ನಮ್ಮದೆಲ್ಲ ಲೇಪಕ್ಕೊಳಗಾಗ್ತಕ್ಕಂಥ ಕರ್ತೃತ್ವ, ಅದಕ್ಕೆ ನಿರಂಜನಂ ಅಂತ ಕರ. ಅಂಜನ ಅಂದ್ರೆ ಲೇಪ, ನಿರಂಜನ ಅಂದ್ರೆ ನಿರ್ಲೇಪ. ಒಂದೇ ಒಂದೇ ಸದಾನಂದಂ ವಾಸುದೇವಂ ನಿರಂಜನಂ. ಪುರಸ್ತಾದುಕ್ತಮೇವ ಸ್ಮಾರಯತಿ ನಾಯಿತಿ, ಹಿಂದೆ ಹೇಳಿದ್ದೇನೆ ನೆನಪು ಮಾಡ್ತಾರೆ, ನಾಯಿತಿ ಇತ್ಯಾದಿವತ್ ಅಕ್ರಿಯತ್ವಾದಿಕಂ ವ್ಯಾಖ್ಯೇಯಂ ಇತಿ ಶೇಷ. ಅಕ್ರಿಯತ್ವಾದಿಗಳನ್ನ ಪಾಂಡುಕ್ಯದಲ್ಲಿ ಭಾಷೆಯಲ್ಲಿ ಬರಸಾಗಿ ವ್ಯಾಖ್ಯಾನ ಮಾಡಬೇಕು ಅಂತ ಹೇಳೋದಕ್ಕೆ ಇತ್ಯಾದಿವತ್ ಅಂತ ಹೇಳಿಬಿಟ್ರು. ಯದ್ಯಪಿ ಅಯ್ಯತ್ವ ಅವ್ಯಯತ್ವಂ ಅಪಿ ಅತ್ರ ಸಾಧ್ಯಂ, ಅವ್ಯಯತ್ವನು ಸಾಧನೆ ಮಾಡಬೇಕಾಗಿತ್ತು, ಆದರೆ ತಥಾಪಿ ತಲ್ಲೋಕತೋ ಜ್ಞಾತುಂ ಶಕ್ಯತೆ. ಅವ್ಯಯತ್ವವನ್ನು ಯಾಕೆ ಸಾಧನೆ ಮಾಡಬೇಕು? ಹಿಂದೆ ಅನೇಕ ಸರಿ ಥೇಡಿ ಆಗಿದೆ, ಆದ್ರಿಂದಾಗಿನೇ ಅದನ್ನು ಮತ್ತೆ ಹೇಳಲಿಲ್ಲ ಅಂತ ಅರ್ಥ. ಇತಿ ಲೇಪಾಭಾವ ಮಾತ್ರಂ ಯಥಾ ಸರ್ವಗತಂ ಇತ್ಯುಪಾದ್ಯತೆ. ಪರಮಾತ್ಮನ ಅವ್ಯಯತ್ವ ಡೆಮಾನ್ಸ್ಟ್ರೇಟ್ ಮಾಡಕ್ಕೆ ಹೋಗಲೇ ಇಲ್ಲ, ಮಾಡಿದ್ದೇನೋ ಕರ್ತೃತ್ವ ಇಲ್ಲ ಅಂತ ಅಷ್ಟೇನೆ, ಕಾರಣ ಬಂಧನ ಇಲ್ಲ ಅಂತ ಹೇಳೋದಕ್ಕೋಸ್ಕರ ಅದನ್ನು ಪ್ರಸಕ್ತವಾಗಿತ್ತು. ಆದ್ರಿಂದ ಇನ್ನು ದೃಷ್ಟಾಂತ ಕೊಡ್ತಾರೆ. ದೇವರಿಗೆ ಲೇಪ ಇಲ್ಲ ಅಂದ್ರೆ ಏನರ್ಥ? ಲೇಪ ಇರಬೇಕಲ್ಲ ಅಂದ್ರೆ ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮ ನೋಪಲಿಪ್ಯತೆ. ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನ ಉಪಲಿಪ್ಯತೆ ಸರ್ವತ್ರ ಅವಸ್ಥಿತಃ ದೇಹೇ ತಥಾ ಆತ್ಮ ನ ಉಪಲಿಪ್ಯತೆ. ದೃಷ್ಟಾಂತ ಕೊಡ್ತಾರೆ. ಯಥಾ ಆಕಾಶಂ ನ ಉಪಲಿಪ್ಯತೆ, ಆಕಾಶಕ್ಕೆ ಲೇಪ ಇಲ್ವಲ್ಲ, ಹಾಗೆ ಆಕಾಶ ಎಲ್ಲೋ ಇದೆಯಲ್ಲ. ಸರ್ವಗತಂ ಪರಮಾತ್ಮ ಸರ್ವಗತ, ಆಕಾಶ ಸರ್ವಗತ. ಪರಮ ಆಕಾಶ ಸರ್ವಗತವಾಗಿದೆ, ಲೇಪ ಇಲ್ಲ. ಪರಮಾತ್ಮ ಸರ್ವಗತವೇ, ಲೇಪ ಇಲ್ಲ. ಸಿಂಪಲ್ ಅದು. ಇನ್ನೊಂದು ಕಾರಣ ಸೌಕ್ಷ್ಮ್ಯ ಏನಿದೆ ಅದಕ್ಕೆ? ಸೂಕ್ಷ್ಮವಾದ್ರಿಂದ ಲೇಪ ಇಲ್ಲ. ಇವತ್ತು ಎಷ್ಟೇ ಅಡೆತರ ಮೈಕ್ರೋ ವ್ಯವಸ್ಥೆ ಇದೆ, ಎಷ್ಟು ಬ್ಲಾಕ್ ಮಾಡಿದ್ರೆ ಏನಾಗೋದಿಲ್ಲ ಅದರಿಂದ. ಯಾಕೆ? ಅತಿ ಸೂಕ್ಷ್ಮವಾದ್ರಿಂದ ಅದು ಪೆನೆಟ್ರೇಟ್ ಮಾಡ್ಕೊಂಬರುತ್ತೆ, ಇದಕ್ಕೆ ಸಾಧ್ಯ ಇಲ್ಲ. ಇವತ್ತು ಫೋಟೋಕ್ಕೆ ಬೇರೆ, ಎಕ್ಸ್ರೇಗೆ ಬೇರೆ. ಎಕ್ಸ್ರೇ ಏನು ಮಾಡುತ್ತೆ? ಒಣಗಿಂಚಿತ್ತ ತೋರಿಸಿ ಈ ಕ್ಯಾಮ್ರಾಕ್ಕಿಲ್ಲ, ಎಕ್ಸ್ರೇಗಿದೆ. ಯಾಕೆ? ಸೂಕ್ಷ್ಮ. ಅದು ಅದೇ ರೀತಿ ಪರಮಾತ್ಮ ಎರಡಾಗಿದ್ದಾರೆ, ಸರ್ವಗತ ಪ್ಲಸ್ ಸೂಕ್ಷ್ಮನಾದ್ದರಿಂದ ಲೇಪ ಇಲ್ಲ. ಲೇಪ ಯಾತಕ್ಕಿಲ್ಲ ಅಂಬಕ್ಕೆ ಒಂದು ಗುಣಾತ್ಮಕತ್ವ ಇಲ್ಲ ಅಂಬುದು ಮೊದಲನೇ ಕಾರಣ, ಸರ್ವಗತತ್ವ ಇನ್ನೊಂದು ಕಾರಣ, ಸೌಕ್ಷ್ಮ ಮತ್ತೊಂದು ಕಾರಣ. ಇವತ್ತು ಸಾಮಾನ್ಯವಾದ ಉಷ್ಣತೆಗೆ ಇವೆಲ್ಲ ಸಾಯೋದಿಲ್ಲ. ಈ ವೈರಸ್ ಸಾಯ್ಬೇಕಾದ್ರೆ ಏನಾಗಬೇಕು? ಅದಕ್ಕೆಲ್ಲ ಸಿಕ್ಕಾಬಟ್ಟಿ ಎಕ್ಸ್ಟ್ರೀಮ್ ಹೀಟ್ ಬೇಕು, ಕಂಟಿನ್ಯೂಸ್ ಹೀಟ್ ಸಪ್ಲೈ ಮಾಡಬೇಕು. ಸ್ವಲ್ಪತ್ತಿಗೆಲ್ಲ ಸಾಯಲ್ಲ ತಕ್ಷಣನೇ. ಅದೇ ಕೆಲವು ಪದಾರ್ಥ ಏನಾಗುತ್ತೆ, ಸ್ವಲ್ಪ ನೀರು ಬಿದ್ದರೆ ಸತ್ತೋದು. ಅದು ಹಾಗಲ್ಲ. ಆ ಅರ್ಥದಲ್ಲಿ ಇವತ್ತು ಕಡಲೆ ಬೇಳೆ ಒಂದು ಪದಾರ್ಥ ಇದೆ, ನೀರು ಹಾಕಿದ್ರೆ ಒದ್ದೆ ಆಯಿತು. ಆದರೆ ಇದ್ರ ಕಡಲೆಬೇಳೆ ಎತ್ತಿಟ್ಟ ಏನಾಗಲಿಲ್ಲ, ಅದರಿಂದ ತಕ್ಷಣ ಆಗಲಿಲ್ಲ. ಅದು ತುಂಬ ಟೈಮ್ ಬೇಕು ಅದಕ್ಕೆ ನೀರಲ್ಲಿ. ಯಾವುದು ವ್ಯತ್ಯಾಸ ಇದೆ ಇದೆ. ದೇವರಿ ಮಾತ್ರ ಅತ್ಯಂತ ಸರ್ವಗತತ್ವ ಸೌಕ್ಷ್ಮ್ಯ ಎಲ್ಲ ಇರೋದ್ರಿಂದ ಉಪಲೇಪ ಇಲ್ಲ. ಲೇಪ ಅಲ್ಲ ಅದು, ಹಾಗಿದ್ರೆ ದುಡ್ಡು ಕೊಡೋದು ಲೇಪ, ನಾ ಕ್ಯಾಶಿಯರ್ ದುಡ್ಡು ಕೊಟ್ಟ ಲೇಪ ಆಯ್ತಾ? ಆಗ್ಲೇ ಇಲ್ಲ. ಯಾಕೆ ಯಾವ್ದು ಲೇಪ ಅದು? ನನ್ನವನು ಅಂತ ಪಕ್ಷಪಾತ ಮಾಡಿ ಕೊಟ್ರೆ ಲೇಪ ಅದು, ಗೊತ್ತಾಯ್ತಾ? ಗುಣ ನೋಡಿ ಕೊಟ್ರೆ ಲೇಪ ಅಲ್ಲ. ಅದೇ ಬಂದಿದ್ದು ನಾವು ವೈಷಮ್ಯ ಗಣ್ಯ ಸಾಪೇಕ್ಷತ್ವ ತಥಾಚ ದರ್ಶಯತಿ ಬ್ರಹ್ಮಸೂತ್ರ ಅದೇ ಹೇಳಿದ್ದು, ಗೊತ್ತಾಯ್ತಾ? ಅಂದ್ರೆ ಪರಮಾತ್ಮ ದೈತ್ಯರನ್ನು ಕೊಂದ, ದೇವ್ ಉದ್ಧಾರ ಮಾಡಿದ. ಕೊಲ್ಲೋದು ಕೆಟ್ಟದು, ಉದ್ಧಾರ ಮಾಡೋದು ಪಾರ್ಶಿಯಾಲಿಟಿ ಅಂತ ಪ್ರಶ್ನೆ ಬಂದ್ರೆ ಉತ್ತರ ಕೊಟ್ಟರು. ಪರಮಾತ್ಮ ಯಾವುದೇ ಒಂದು ವೈಯಕ್ತಿಕ ಕಾರಣದಿಂದ ಮಾಡಿದ್ರೆ ಲೇಪ ಬರೋದು, ಏನಿಲ್ಲ ಅಲ್ಲಿ ಲೇಪ ಇಲ್ಲ. ಫಸ್ಟ್ ರ್ಯಾಂಕ್ ಒಬ್ಬನಿಗೆ ಕೊಟ್ಟರು ಸನ್ನೆ, ಅದೇ ಎಕ್ಸಾಮ್ ಇದ್ದರೆ ಸನ್ನೆ ಕೊಟ್ಟ ಒಬ್ಬನಿಗೆ, ಒಬ್ಬನು ಫಸ್ಟ್ ರ್ಯಾಂಕ್ ಕೊಟ್ಟ, ಲೇಪ ಇದೆಯಾ? ಫಸ್ಟ್ ರ್ಯಾಂಕ್ ಕೊಟ್ಟಿಗೆ ಇಸ್ಕೊಂಡಿದ್ದಾನ? ಇಲ್ಲ, ಆನ್ಸರ್ ಪೇಪರ್ ಎದುರಿಗಿದೆ. ಫೇಲ್ ಆಗಿದ್ದಕ್ಕೆ ಏನು ಮಾಡಿ ಗಲಾಟೆ ಮಾಡಿದ್ರೆ ಅಲ್ಲೂ ಆನ್ಸರ್ ಪೇಪರ್ ಎದುರಿಗಿದೆ. ಸಾಪೇಕ್ಷತ್ವ ಏನು ಪಡೆಯೋದು ಮಾಡ್ತಾನ ಅವನು? ಡಾಕ್ಯುಮೆಂಟ್ ಪಡೆಯೋದು ಮಾಡಿ ಯಾವುದೇ ನ್ಯಾಯಕರಣ ಫಸ್ಟ್ ಏನು ಮಾಡಬೇಕು? ಅದಕ್ಕೆ ಸಾಕ್ಷಿ ತೋರಿಸ್ಬೇಕು. ಅದೇ ಎವಿಡೆನ್ಸ್ ಅಂದ್ರೆ ಅದೇ. ಸರ್ವತ್ರ ಅವಸ್ಥಿತೋ ದೇಹೇ ತಥಾತ್ಮಾನೋಪಲಿಪ್ಯತೆ. ಅದಕ್ಕೆ ಸರ್ವತ್ರ ಅವಸ್ಥಿತ ಪರಮಾತ್ಮ ದೇಹೇ ಅವಸ್ಥಿತೋಪಿ ನಲಿಪ್ಯತೆ. ಸರ್ವತ್ರ ವ್ಯಾಪ್ತನಾದ ಪರಮಾತ್ಮ ದೇಹದೊಳಗೆ ನೆಲೆಸಿದ್ರು ಕೂಡ ಏನಿಲ್ಲ, ತನಗೆ ಲೇಪ ಇಲ್ಲ. ಒಳ್ಳೆ ದೃಷ್ಟ ನೆನಪಿಕೊಂಡಿರ್ಬೇಕಲ್ಲ. ಆಕಾಶ ಹೇಗೆ ಸರ್ವತ್ರ ಇದೆ ಅನ್ನೋ ವಿವಾದ ಇಲ್ಲ, ಆಕಾಶ ಎಲ್ಲ ಕಡೆ ಇದೆ, ಲೇಪ ಎಲ್ಲೂ ಇಲ್ಲ. ಅದಕ್ಕೆ ಆಕಾಶ ತೊಳೆಯೋರನ್ನು ಯಾರು ಬಂದಿಲ್ಲ? ಮಡಿ ಮೈಲಿಗೆ ಆಯ್ತು, ಆಕಾಶ ಯಾರು ತೊಳೆದಿದ್ದಾರ? ಯಾಕೆ ತೊಳೆಯೋದಿಲ್ಲ? ಲೇಪನೇ ಇಲ್ಲ, ಲೇಪ ಇದ್ರೆ ತಾನೇ ತೊಳಿಬೇಕಾದ್ದು. ಆದ್ರಿಂದ ಅದು ದೋಷ ಇಲ್ಲ. ನಮ್ಮಲ್ಲಿ ನೀರು ಕೊಡ್ತಾನೆ ಮೈಲಿಗೆ ಆಯ್ತು, ಹಾಲು ಕೊಡ್ತಾನೆ ಮೈಲಿಗೆ ಆಗ್ಲಿಲ್ಲ. ನೀರಿಗೆ ಲೇಪ ಆಗಿದ್ದು ಯಾವ್ದಕ್ಕೆ ಲೇಪ ಆಗ್ಲಿಲ್ಲ? ಹಾಲಿಗೆ ಲೇಪ ಆಗ್ಲಿಲ್ಲ. ಯಾರೋ ಮುಟ್ಟಿದ್ದಾರೆ, ನೀರಿಗೆ ಬಂತು. ಹಾಲು ಯಾರು ಕೊಟ್ಟರು? ಏನು ಪ್ಯೂರ್ ಹಾಲು ಆದ್ರೆ ಮುದುವೆ ಅಷ್ಟೇ, ಎಷ್ಟು ಸಿಂಪಲ್ ಅದು. ಅದು ದೇವರು ತೋರಿಸಿದ್ದಾರೆ, ಇಲ್ಲೇ ಹೇಗೆ ವ್ಯತ್ಯಾಸ ಇದೆ ಅಂತ ತೋರಿಸ್ತಾರೆ ನಮಗೆ, ಇಲ್ಲೇ ವ್ಯತ್ಯಾಸ ತೋರಿಸ್ಕೊಡ್ತಾನೆ. ಆದ್ರಿಂದ ಅದು ದೋಷ ಇರೋ ದೋಷ ಇರೋದು ಸ್ಪಷ್ಟ ಆಗೋಯ್ತ. ಅದು ಇದು ಅರ್ಥ ಮಾಡಿಕೊಳ್ಳೋದಲ್ಲ, ಅದಕ್ಕೆ ಉಪಯೋಗ ಮಾಡ್ಕೋಬೇಕಲ್ಲ. ಇಲ್ಲಿ ಹೇಗೆ ವ್ಯತ್ಯಾಸ ಇದೆಯೋ, ಸೊ ಆ ನೀರಿಗೆ ಇದ್ದ ದೋಷ ಹಾಲಿಗಾಗಿ ಬರಲಿಲ್ಲೋ, ಮನುಷ್ಯರಿಗಾಗೋ ದೋಷ ದೇವತೆಗಳಿಗೆ ಬರೋದಿಲ್ಲ, ದೇವತೆಗಳಿಗೆ ಬರೋ ದೋಷ ದೇವರಿಗೆ ಬರೋದಿಲ್ಲ. ಅದೆಲ್ಲ ತಾರತಮ್ಯ. ಅದು ಸರ್ವತ್ರ ಅದು ಕೂಡ ಬರೀ ಹಾಲು ಬೇರೆ, ದೇಶಿ ಗೋವಿನ ಹಾಲು ಬೇರೆ. ಅಲ್ಲೂ ಮತ್ತೆ ವಿಶೇಷ ಆಯ್ತು, ಮತ್ತೆ ನಮಗೆ ಅದು ಗೊತ್ತಾಗೋದಿಲ್ಲ. ಅದೆಲ್ಲ ಆ ದೇಶಿ ಯಾವಾಗ ಇನ್ನೂ ಶ್ರೇಷ್ಠ ಆಯ್ತು, ಅದು ಕಪಿಲ ಗೋವು ಮತ್ತೆ ಶ್ರೇಷ್ಠ ಆಯ್ತು ತಿಳಿತಾ. ಅದರಲ್ಲಿ ಅನೇಕ ತಾರತಮ್ಯಗಳುಂಟು. ಸರ್ವತ್ರ ಅವಸ್ಥಿತೋ ದೇಹೇ ತಥಾತ್ಮ ನೋಪಲಿಪ್ಯತೆ. ಆತ್ಮ ಅಂದ್ರೆ ಇಲ್ಲಿ ಭಗವಂತ. ಯಥಾ ಪ್ರಕಾಶಯತ್ಯೇಕ ಕ್ರಿಸ್ತಂ ಲೋಕಮಿಮಂ ರವಿಹಿ ಕ್ಷೇತ್ರಂ ಕ್ಷೇತ್ರೀ ತಥಾ ಕ್ರಿಸ್ತಂ ಪ್ರಕಾಶಯತಿ ಭಾರತ. ಇನ್ನೊಂದು ದೃಷ್ಟಾಂತ ಕೊಡ್ತಾರೆ. ಎಲ್ಲದನ್ನೂ ಪರಮಾತ್ಮ ಬೆಳಗ್ತಾನೆ ಬೆಳಗ್ತಾನೆ ಅಂತ ಹೇಳಿದ್ರೆ ಹೇಗೆ ಒಬ್ಬನೇ ಪರಮಾತ್ಮ ಹೇಗೆ ಬೆಳಗ್ತಾನೆ? ಅದೊಂದು ಪ್ರಶ್ನೆ. ಒಬ್ಬನೇ ದೇವರು ಅಷ್ಟು ಜನಕ್ಕೆ ಹೇಗೆ ಜ್ಞಾನ ಕೊಡ್ತಾರೆ? ಒಬ್ಬನೇ ವೇದವ್ಯಾಸರು ಒಬ್ಬರೇನೆ ಅಷ್ಟು ಜನಕ್ಕೆ ಹೇಗೆ ಜ್ಞಾನ ಕೊಡ್ತಾರೆ? ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ. ಇದು ಹೇಗೆ ಸಾಧ್ಯ ಅಂತ ಕೇಳಿದ್ರೆ ಸಿಂಪಲ್ ಎಕ್ಸಾಂಪಲ್, ಸೂರ್ಯ ಒಬ್ಬನೇ ಇದ್ದಾನೆ. ಎಷ್ಟೇನೆ ಇದ್ದಾರೆ ಸೂರ್ಯ? ಒಬ್ಬನೇ ಸೂರ್ಯ ಏನು ಮಾಡ್ತಾನೆ? ಇವತ್ತು ಅಮೆರಿಕಕ್ಕೆ ಒಬ್ಬ ದಿವಸ, ಇಲ್ಲಿಗೊಬ್ಬ ಸೂರ್ಯ ಅಂತ ಇಲ್ಲ. ಎಲ್ಲ ಎಲ್ಲ ಕಡೆ ಇರೋ ಒಬ್ಬನೇ ಸೂರ್ಯ ಏನು ಮಾಡ್ತಾನೆ ಅವನೀಗ? ಕೃಷ್ಣಂ ಲೋಕಂಬಿಂಬಂ ರವಿ ಎಂಟೈರ್ ವರ್ಲ್ಡ್ ಅಂತ ಬೆಳಗ್ತಾನೆ ಒಬ್ಬ ಸೂರ್ಯ. ಅದೇನು ಸೂರ್ಯ ಸರ್ವೋತ್ತಮನಲ್ಲ ಸ್ವತಂತ್ರನಲ್ಲ, ಅಂತ ಸೂರ್ಯ ಒಬ್ಬನಿಷ್ಟು ಕೆಲಸ ಮಾಡಬೇಕಾದ್ರೆ ಸೂರ್ಯನ ಒಳಗಿದ್ದು ಕೂಡ ಯದಾದಿತ್ಯ ಗತಂ ತೇಜ ಆದಮೇಲೆ ಏನು ಆಶ್ಚರ್ಯ ಇದೆ ಅದರೊಳಗೆ? ಪ್ರಕಾಶಯತಿ ಭಾರತ. ಒಂದು ಕಂಪ್ನಿಲಿ ಕೆಲಸಗಾರನೇ ಅಷ್ಟು ಕೊಟ್ಟರೆ ಟ್ಯಾಕ್ಸ್ನ ಓನರ್ ಎಷ್ಟು ಕೊಡಬೇಕು ಗೊತ್ತಾಯ್ತಿಲ್ಲ. ಕೆಲಸಗಾರರು ಜಾಸ್ತಿ ಇರೋ ಓನರ್ ಜಾಸ್ತಿ ಇರೋ ಲಾಭ ಯಾರಿಗೆ ಜಾಸ್ತಿ ಬಂದಿರುತ್ತೆ? ಇದರಲ್ಲಿ ಪಾಪರ್ ಆಗಿರ್ತಾನೆ ಅಷ್ಟೇ, ಇವನು ಕೆಲಸನೂ ಹೋಗಿರುತ್ತೆ, ಅವ್ನಿಗೆ ಓನರ್ಶಿಪ್ ಇರೋದಿಲ್ಲ. ಆ ದೃಷ್ಟಿಯಿಂದ ಸಿಂಪಲ್ ಅದು. ಕ್ಷೇತ್ರಂ ಕ್ಷೇತ್ರ ಅದು ಲಾಜಿಕ್ ಕೂಡ ಕೊಡಬಹುದು. ಅಲ್ಲಯ್ಯ ನೀವು ವರ್ಕರ್ ಇಷ್ಟು ಟ್ಯಾಕ್ಸ್ ಕೊಟ್ಟಿದ್ದಾರೆ, ಯಜಮಾನಿ ಟ್ಯಾಕ್ಸ್ ಏನರ್ಥ ಇದಕ್ಕೆ? ಅದು ಕೇಳ್ತಾನೇ ಇಲ್ಲ. ಅವ್ನು ಏನು ಟ್ಯಾಕ್ಸ್ ಕೊಟ್ಟರು ದುಡ್ಡು ಕೊಟ್ಟಿದ್ರು ಇದ್ರಲ್ಲಿ ಕೊಟ್ಟಿರ್ತಾರೆ ಹೊರತು ಇದರಲ್ಲಿ ಕೂಡ ಸಾಧ್ಯತೆ ಇಲ್ಲ. ಅವನು ಸಿಂಪಲ್ ಲಾಜಿಕ್ ಅದು. ಒಬ್ಬ ಕ್ಲರ್ಕ್ಗೆ ಟ್ಯಾಕ್ಸ್ ಕೊಡ್ತಾರೆ ಅಂದರೆ ಕ್ಲಾಸ್ ಒನ್ ಆಫೀಸರ್ ಟ್ಯಾಕ್ಸ್ ಕೊಡೋದ್ರೆ ಏನರ್ಥ? ಸಂಬಳ ಜಾಸ್ತಿ ಇದೆ ಕಡಿಮೆ ಇದೆ ಅವನಿಗೆ? ಜಾಸ್ತಿ ಇದೆ. ಟ್ಯಾಕ್ಸ್ ಎಷ್ಟು ಕೊಡ್ತಾನೆ ಅನ್ನೋದ್ರ ಮೇಲೆ ಅವನು ಎಷ್ಟು ಸರ್ನ್ ಮಾಡ್ತಾನೆ ಅಂತ ಹೇಳ್ಬೋದು, ಇನ್ಕಮ್ ಎಷ್ಟು ಅಂತ ಹೇಳ್ಬೋದು. ಸೊ ದೇವರು ಇವತ್ತು ಒಬ್ಬ ಸೂರ್ಯ ಎಷ್ಟು ಮಾಡಿದಾಗ ದೇವರು ಎಷ್ಟು ಮಾಡಬೇಕು? ಬೆಳಕು ಕೊಡೋದಿಲ್ಲ. ಅದಕ್ಕೆ ಕ್ರಿಸ್ತಂ ಲೋಕಂ ಇಮಂ ಅಂತ ಹೇಳ್ಬಿಟ್ರೆ, ಅದಕ್ಕೆ ಈ ಲೋಕವನ್ನು ಅಂತ ಹೇಳಿದ್ರೆ ಹೊರತು ಎಲ್ಲ ಲೋಕ ಅಂತ ಹೇಳಿಲ್ಲ. ಅರ್ಥ ಆಯ್ತಾ? ದೇವರು ಏನು ಮಾಡ್ತಾನೆ? ಎಲ್ಲ ಲೋಕ. ಇದು ಡಿಫರೆನ್ಸ್ ಇದೆ. ದೇವರಿಗೂ ಸೂರ್ಯನಿಗಿರೋ ವ್ಯತ್ಯಾಸ, ಅಥವಾ ಆಚಾರ್ಯ ಸೂರ್ಯನ ವ್ಯತ್ಯಾಸ ಹೇಳ್ಬಿಟ್ಟಿದ್ದಾರೆ. ಕಪಿತ್ರಿಲೋಕ್ಯ ಬಹಿರುಲ್ಲಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಮ್ನೋ ವಿಷದಾಂ ಜಯಂತಿ ಮಧ್ವಸ್ಯ ಕೀರ್ತಿ ದಿನನಾಥ. ಅದು ನೋಡಿದವರಿಗೆ ಸಮಸ್ಯೆ ಬರೋದೇ ಇಲ್ಲ. ಆಚಾರ್ಯರ ಕಾಂತಿ ಮುಂದೆ ಸೂರ್ಯನ ಕಾಂತಿ ಏನೂ ಅಲ್ಲ ಅಂದರೆ ಇನ್ನು ದೇವರ ಕಾಂತಿ ಮುಂದೆ ಏನಾಗುತ್ತೆ? ಅದಕ್ಕೆ ಇದು ಅಲ್ಲಿ ಹೀನ ದೃಷ್ಟಾಂತ, ನೀಚ ದೃಷ್ಟಾಂತ ಅಂತೀವಲ್ಲ, ಹಾಗೆ ನಮ್ಗೆ ಅರ್ಥ ಆಗಿದೆ ಅಂತ ಕೊಡ್ತಾರ? ಒದ್ದೆ ಹೋಗ್ತಾರೆ ಮುಂದೆ ಅಂದ್ರೆ ಪಾಪ. ಇನ್ನೊಬ್ಬ ಸೂರ್ಯ ಬರ್ತಾನೆ, ಇನ್ನೊಬ್ಬ ಒಬ್ಬ ರಿಟೈರ್ ಆದ ತಕ್ಷಣ ಡಿಸಿ ಇನ್ನೊಂದು ಬರ್ತಾನೆ ರೆಡಿ ಆಗ್ಬಿಟ್ಟಿರ್ತಾನೆ ಆಗ್ಲೇ. ಇನ್ಚಾ ಕೆಲಸದ್ದು ಚಾರ್ಜ್ ಕೊಡದೆ ಹೋಗೋಗೇ ಇಲ್ಲ, ಇನ್ಚಾರ್ಜ್ ಇರಲೇಬೇಕು. ಕೆಲವರಿಗೆ ಅಟೆಂಡೆನ್ಸ್ ಚಾರ್ಜ್ ಕೊಟ್ಟು ಹೋಗಬೇಕಾಗಿಲ್ಲ, ರೆಸ್ಪಾನ್ಸಿಬಿಲಿಟಿ ತಾನೇ. ಏನು ಮಾಡ್ಬೇಕು ಅದನ್ನ ಚಾರ್ಜ್ ಕೊಡಲೇಬೇಕು. ಹೆಡ್ಗಳೆಲ್ಲ ಚಾರ್ಜ್ ಕೊಡದೆ ಹೋಗಾಗಿಲ್ಲ. ಅದನ್ನೇ ಬ್ರಹ್ಮಸ್ತುತ ತದುರುಪ ತದುಪರಿ ಅಪಿ ಬಾದರಾಯಣ ಸಂಭವಾತ್ ವಿರೋಧ ಕರ್ಮಣಿ ಇತಿಚೇನ್ನ ಅನೇಕ ಪ್ರತಿಪತ್ತೆ ಹೇ ದರ್ಶನಾತ್ ಬ್ರಹ್ಮಸೂತ್ರ. ಒಬ್ಬ ಇಂದ್ರ ಇದ್ದಾನೆ, ಇಂದ್ರಾಯ ಸ್ವಾ ಅಂತೇಳಿ ಇಂದ್ರದ ಹೋಗ್ತಾರೆ. ಏನ್ ಮಾಡ್ತೀರಾಗ ಅಂದ್ರೆ ಅನೇಕ ಪ್ರತಿಪತ್ತೆ ದರ್ಶನ, ತುಂಬಾ ಜನಗಳಿರ್ತಾರಾದ್ರಿಂದ ಆ ಪೋಸ್ಟ್ ಯಾವಾಗಲೂ ಇರ್ತಾರಾದ್ರಿಂದ ಯೋಚನೆ. ಬೈ ನೇಮ್ ಕೊಟ್ಟಾಗ ಅವನಿಲ್ಲದ ವಾಪಸ್ ಬಂದ್ಬಿಡತ್ತೆ. ಬೈ ಪೋಸ್ಟ್ ಕೊಟ್ಟಾಗ ಒಬ್ಬ ಇದ್ದೇ ಇರ್ತಾರೆ, ಓಪನ್ ಆಗಿ ಆಗುತ್ತೆ. ಅರ್ಥ ಆಯ್ತಾ? ಬೈ ನೇಮ್ ಕೊಟ್ಟಾಗ ಪರ್ಸನಲ್ ಆಯ್ತು. ಇದು ಪೋಸ್ಟ್ ಆದ್ರಿಂದ ಯಾವನೊಬ್ರು ಇರಲೇಬೇಕು. ಅಲ್ಲಿ ಏನ ಯಾವ ತರ ತಾರತಮ್ಯ? ತಾರತಮ್ಯದಲ್ಲಿ ಹೆಚ್ಚುಗಾರಿಕೆ ಇದೆ ಅಷ್ಟೇ. ಸೂರ್ಯ ಚಂದ್ರ ಇವರೆಲ್ಲ ಯಾವ ಒಂದೇ ಕಕ್ಷೆ ಇವರು. ಇಂದ್ರದೇವರಿಗೆ ಹೊರಿಸ್ತಾ ಕಡಿಮೆ ಆಗ್ಬಿಡುತ್ತೆ, ಗೊತ್ತಾಯ್ತಾ? ಈಗ ಏನು ಕೆಳ ಯಮಾದಿಗಳಿಗೆ ಹೊರಿಸ್ತಾ ಮೇಲಿದ್ದಾರೆ, ಇಂದ್ರ ಹೊರಿಸ್ತಾ ಕಡಿಮೆ ಇದ್ದಾರೆ. ಆ ಥರ ವ್ಯತ್ಯಾಸ ಇದ್ದೇ ಇದೆ. ಕ್ಷೇತ್ರಂ ಕ್ಷೇತ್ರಿ ತಥಾ ಕೃಷ್ಣಂ, ಆ ವ್ಯತ್ಯಾಸ ಒಪ್ಪಲೇಬೇಕು. ತಾರತಮ್ಯ ಒಪ್ಪಿದ ಮೇಲೆ ಬೇರೆ ದಾರಿ ಇಲ್ಲ. ಮೋಕ್ಷಕ್ಕೆ ಹೋದಷ್ಟು ಯಾಕೆ ಆಗ್ತಾರೆ? ಅದು ಪ್ರಳಯ ಕಾಲ ಅದು. ಪ್ರಳಯಕಾಲದಲ್ಲಿ ಪ್ರಶ್ನೆ ಇಲ್ಲ, ಗೊತ್ತಾಯ್ತಾ? ಯಾವ ಕಾಲ ಸೃಷ್ಟಿ ಆದ ತಕ್ಷಣ ಏನಾಗುತ್ತೆ? ಈಗ ಎಲ್ಲ ಒಂದು ಆಫೀಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಆಫೀಸ್ ಎಸ್ಟಾಬ್ಲಿಷ್ಮೆಂಟ್, ಹಾಗೆ ಆಫೀಸ್ ಎಸ್ಟಾಬ್ಲಿಷ್ಮೆಂಟ್ಗೆ ಒಂದು ಪ್ರೋಸೆಸ್ ಇದೆ, ಗೊತ್ತಾಯ್ತಾ? ಅದು ವೈಂಡ್ ಅಪ್ ಮಾಡೋ ಪ್ರೋಸೆಸ್, ಇದಕ್ಕಿಂತ ಬಾಳಾಕೊಂಡು ಹೋಗಾಗಿಲ್ಲ. ಏನ್ ಮಾಡ್ಬೇಕು ಅದನ್ನ? ಒಂದು ಪ್ರೋಸೆಸ್ ಇದೆ. ಸೊ ಸೃಷ್ಟಿಗೊಂದು ಪ್ರೋಸೆಸ್ ಇದೆ, ಲಯಕ್ಕೊಂದು ಪ್ರೋಸೆಸ್ ಇದೆ. ಅರ್ಥ ಆಯ್ತಾ? ಗ್ಯಾಪ್ ಇರೋದಿಲ್ಲ. ಆ ಸೃಷ್ಟಿ ಪ್ರೋಸೆಸ್ ಇರೋದೇ ಹಾಗೆ. ಇನ್ನು ಜನನೇ ಬಂದಿರೋದಿಲ್ಲ, ಜನ ಬರೋತ್ತು ಎಲ್ಲ ಬಂದ್ಬಿಟ್ಟಿರ್ತಾರಾಗ್ಲೇ. ಅರ್ಥ ಆಯ್ತಾ? ಸೃಷ್ಟಿ ಲಯಕಾಲ ಪ್ರಳಯ ಕಾಲಕ್ಕೆ ಎಲ್ಲ ಸುಪ್ತ. ಸೃಷ್ಟಿ ಕ್ರಿಯೇಟ್ ಆಯ್ತು. ಒಂದು ತತ್ವ ಬರ್ತಿರ್ಲಿಕ್ಕೆ ಅಭಿಮಾನಿ ದೇವರು ಶುರು ಮಾಡ್ತಾರೆ. ಆ ತತ್ವ ಬರ್ತಿರ್ಲಿಕ್ಕೆ ಅಭಿಮಾನಿ ದೇವತೆಗಳು. ಪೋಸ್ಟ್ ಕ್ರಿಯೇಟ್ ಆದ ತಕ್ಷಣ ಅಪಾಯಿಂಟ್ಮೆಂಟ್. ಅದು ಈ ಸರ್ಕಾರ ಮಾಡೋದಿಲ್ಲ, ಖಾಲಿ ಇಟ್ಟುಬಿಟ್ಟ ಎಷ್ಟೊಂದು ದೇವರ ಮಾಡೋದಿಲ್ಲ. ಎವ್ರಿ ಟೈಮ್ ಏನ್ ಮಾಡಿರ್ತಾನೆ? ಫುಲ್ ಆಗಿರುತ್ತೆ. ಇದು ಮೋಸ. ಯಥಾ ಪ್ರಕಾಶಯತ್ಯೇಕ ಕೃಷ್ಣಂ ಲೋಕಮಿಮಂ ರವಿಹಿ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಅದಕ್ಕೆ ಒಬ್ಬನೇ ಕ್ಷೇತ್ರಿ, ಕ್ಷೇತ್ರದ ಧನಂ ಧನಿ, ಕ್ಷೇತ್ರಂ ಕ್ಷೇತ್ರಿ, ಕ್ಷೇತ್ರದ ಯಜಮಾನನಾದ ಪರಮಾತ್ಮ, ಕ್ಷೇತ್ರಜ್ಞ ಅಂತ ಅರ್ಥ. ಕ್ಷೇತ್ರಜ್ಞಾನದ ಪರಮಾತ್ಮ ಇಡೀ ಜಗತ್ತನ್ನು ಒಬ್ಬನೇ ಬಿಡುತ್ತಾನೆ. ಆ ದೃಷ್ಟಾಂತನ ಮೇಲೆ ಸಂಶಯ ಬರೋ ಇಟ್ಬಿಟ್ಟಿದ್ದಾನೆ. ಒಬ್ಬ ಸೂರ್ಯ, ಒಬ್ಬ ಚಂದ್ರ, ಹೇಗಿಟ್ಟಿದ್ದಾನ ಹಾಗೆ ತಾನು ಒಬ್ಬನೇ ಮಾಡ್ತೀನಿ ಹಾಗೆ ಅಂತ ಹೇಳೋದಕ್ಕೆ ಅರ್ಥ ಮಾಡಿಕೊಂಡು ಕೊಟ್ಟಿರೋ ವ್ಯವಸ್ಥೆ ಅದು. ಆಗ ನಮಗೆ ದೇವರು ನಂಬಿಕೆ ಬಂದ್ಬಿಡ್ತಾ, ಒಬ್ಬನೇ ದೇವರು ಹೀಗೆಲ್ಲ ಮಾಡ್ತಾನ ಅಂತ ಪ್ರಶ್ನೆ ಬಂದ್ರೆ ಉತ್ತರ ಅದು. ನಾವೇನು ಪ್ರಶ್ನೆ ಏನು ಬರುತ್ತೆ? ಈಗ ಒಂದು ಮನೆಗೆ ಒಂದು 20 ದೀಪ ಹಾಕ್ತೀವಿ, ಈ ಜಗತ್ತು ಎಷ್ಟು ಸೂರ್ಯ ಬೇಕಾಗ್ತದೋ ಏನು, ಆ ಥರ ಲೆಕ್ಕ ಹಾಕೊಂಡಾಗ ನಾನು ರಾಂಗ್ ಆನ್ಸರ್. ಅದು ಏನಾಯ್ತಲ್ಲಿ, ಒಬ್ಬನೇ ಸೂರ್ಯ ಮಾಡ್ತಾನೆ. ಇವ್ರು ನೇಹಕರು ಏನು ಮಾಡಿಬಿಡ್ತಾರೆ, ಜಗತ್ತಿಗೆ ಒಬ್ಬ ಸೃಷ್ಟಿಕರ್ತ ಇರಲೇಬೇಕು ಅಂದು ಗೊತ್ತ ಯಾವ ಮಾಡ್ತಾರೆ. ಶಾಸ್ತ್ರ ಬೇಡ ನಮಗೆ, ಯುಕ್ತಿಯಿಂದ ಹೇಳ್ತೇನೆ ಅಂತ ಹೇಳ್ತಾನೆ. ನಾವು ಪ್ರತ್ಯುಕ್ತಿ ಕೊಡ್ತೇವೆ. ಯಾಕೆ? ಒಂದು ಮನೆ ಕಟ್ಟೋದಕ್ಕೆ 8 ಜನ ಬೇಕಾಗ್ತದೆ, ಮೇಸನ್ನು ಅವನು ಇವನು ಅಂತೇಳಿ. ಈ ಜಗತ್ತು ಎಷ್ಟು ದೇವತೆಗಳು ಬೇಕಾಗ್ತದೆ ಗೊತ್ತಾದ್ರಿಂದ ಒಬ್ಬ ದೇವರು ಅಂತ ಒಪ್ಪಲಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಉತ್ತರ ಕೊಡಕ್ಕೆ ಬರೋದಿಲ್ಲ ಅದಕ್ಕೆ. ನಮಗೆ ಉತ್ತರ ಏನಿದೆ? ಏಕೋ ನಾರಾಯಣ ಆಸೀತು, ಆಗಮ ಇದೆ ನಮಗೆ. ಅವ್ರಿಗೆ ಆಗಮ ಇಲ್ಲ. ಅರ್ಥ ಆಯ್ತಾ? ಒಬ್ಬನೇ ಮಾಡೋದಕ್ಕೆ ಆಗಮ ಇದೆ. ಇಲ್ಲಿ ಸೂರ್ಯ ಇದ್ದಾನೆ, ಸೂರ್ಯ ಒಂದು ದೃಷ್ಟ ಅಂತ. ಒಬ್ಬ ಸೂರ್ಯ ಎಷ್ಟು ಕೆಲಸ ಮಾಡ್ತಾನೆ, ಒಬ್ಬ ದೇವರು ಎಷ್ಟು ಕೆಲಸ ಮಾಡ್ತಾನೆ, ಆಗಮ ಹೇಳಿದೆ. ನೈಯಾಯಕರು ಆಗಮಕ್ಕೆ ಪ್ರಾಧಾನ್ಯ ಕೊಡೋದಿಲ್ಲ, ಆದ್ರಿಂದ ಅವರು ಎಸ್ಟಾಬ್ಲಿಷ್ ಮಾಡೋಕ್ಕಾಗದೆ. ನೈಯಾಯಕರ ದೇವರು ಡೌಟ್ಫುಲ್ ಆಗ್ತಾನೆ ಹೊರತು ಅಸರ್ಟ್ ಮಾಡಕ್ ಬರೋದಿಲ್ಲ. ಕ್ಷೇತ್ರಂ ಕ್ಷೇತ್ರಿ ತಥಾ ಕೃಷ್ಣಂ ಪ್ರಕಾಶಯತಿ ಭಾರತ. ಕ್ಷೇತ್ರ ಕ್ಷೇತ್ರಜ್ಞಯೋ ರೇವಂ ಅಂತರಂ ಜ್ಞಾನ ಚಕ್ಷುಷ. ನೋಡಿ, ಇದೆಲ್ಲ ವ್ಯತ್ಯಾಸ ತಿಳ್ಕೋಬೇಕು ಅಂತ ಹೇಳ್ತಾನೆ. ಈಗ ಕ್ಷೇತ್ರ ಮತ್ತು ಕ್ಷೇತ್ರಜ್ಞರಲ್ಲಿ ಅಂತರಂ, ಅಂತರಂ ಅಂದ್ರೇನು? ವ್ಯತ್ಯಾಸ, ಭೇದ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದರು. ಇದು ಕ್ಷೇತ್ರ ಅವ್ರ ಪ್ರಕಾರ ಕ್ಷೇತ್ರ ಇಲ್ಲೇ ಇಲ್ಲ. ಅದ್ವೈತಿಗಳ ಪ್ರಕಾರ ಕ್ಷೇತ್ರಜ್ಞ ಒಂದೇ ಇರೋದು. ಒಂದೇ ಇದ್ದಾಗ ಭೇದ ಎಲ್ಲಿ ಬಂತಾಗ? ಅಂತರಂ ಭೇದ ತಿಳ್ಕೋಬೇಕು ಅಂತ ಹೇಳಿರೋದ್ರಿಂದ ಕ್ಷೇತ್ರನೂ ಸತ್ಯ, ಕ್ಷೇತ್ರಜ್ಞನೂ ಸತ್ಯ. ಕ್ಷೇತ್ರ ಕ್ಷೇತ್ರಜ್ಞೆಯವರು ಏವಂ ಅಂತರಂ, ವ್ಯತ್ಯಾಸವನ್ನು ಹೇಗೆ ತಿಳ್ಕೋಬೇಕು? ಜ್ಞಾನ ಚಕ್ಷುಷ, ಜ್ಞಾನದ ಕಣ್ಣಿಂದ ತಿಳಿಬೇಕು. ಅದಕ್ಕೆ ಜ್ಞಾನ ಬಂದರೆ ಮಾತ್ರ ತಿಳಿಯುತ್ತೆ ಅಂತ ಅರ್ಥ. ಜ್ಞಾನ ಬಂದರೆ ಮಾತ್ರ ತಿಳಿಯುತ್ತೆ. ಹಾಲಲ್ಲಿ ನೀರು ಬೆರೆಸಿದಾಗ ಅದು ಹಾಗೆಲ್ಲ ಗೊತ್ತಾಗೋದಿಲ್ಲ. ಯಾರಿಗೆ ಗೊತ್ತಾಗುತ್ತದ? ತಿಳುವಳಿಕೆ ಇದ್ದವರಿಗೆ ಗೊತ್ತಾಗುತ್ತೆ. ಹಂಸಾದಿಗಳಿಗೆ ಹೇಗೆ ಗೊತ್ತಾಗುತ್ತೋ ಹಾಗೆ. ಜ್ಞಾನ ಚಕ್ಷುಷ ಕ್ಷೇತ್ರ ಕ್ಷೇತ್ರಜ್ಞೆಯೋರ್ ಏವಂ ಅಂತರಂ ಜ್ಞಾನ ಚಕ್ಷುಷ ಭೂತ ಪ್ರಕೃತಿ ಮೋಕ್ಷಂಚ ಏವಿದುರ್ ಯಾಂತಿ ತೇ ಪರಂ. ಇದೆಲ್ಲ ಬರೀ ತಿಳ್ಕೊಂಡ್ರೆ ಸಾಲದು, ಜ್ಞಾನದಿಂದನೇ ತಿಳ್ಕೋಬೇಕು. ಆ ಜ್ಞಾನದ ಕಣ್ಣಿಂದನೇ ನೋಡಬೇಕು. ಒಂದು ಕ್ಷೇತ್ರ ಕ್ಷೇತ್ರಜ್ಞೆಯೋ ಅಂತರಂ, ಇನ್ನೊಂದು ಭೂತ ಪ್ರಕೃತಿ ಮೋಕ್ಷಂಚ. ಭೂತಗಳನ್ನ ಪ್ರಕೃತಿಗಳನ್ನ ಮೋಕ್ಷವನ್ನ ಅಂತ ಒಂದರ್ಥ. ಅಥವಾ ಭೂತಗಳಿಂದ ಪ್ರಕೃತಿಯಿಂದ ಬಿಡುಗಡೆಯಾಗುವ ಕ್ರಮವನ್ನ, ಗೊತ್ತಾಯ್ತಾ? ಹಿಂದೆ ಹೇಳಿದ್ದಾರೆ 20 ಗುಣಗಳಿದ್ದರೆ ಸಾಧನೆ ಆಗುತ್ತೆ ಅಂತ ಹೇಳಿಲ್ಲ. ಅದಕ್ಕೆ ಭೂತ ಭೂತೇಭ್ಯ ಪ್ರಕೃತೇಶ್ಚ ಮೋಕ್ಷಂ ಅಂತ ಒಂದರ್ಥ. ಇನ್ನೊಂದು ಭೂತಾನಿ ಮೋಕ್ಷಶ್ಚ ಮತ್ತು ಪ್ರಕೃತಿಶ್ಚ ಮೋಕ್ಷಂಚ, ಎಲ್ಲವನ್ನೂ ತಿಳ್ಕೋಬೇಕು. ಮತ್ತು ಅದರಲ್ಲಿ ಮೋಕ್ಷ ಅಂದ್ರೇನು? ಭೂತ ಪ್ರಕೃತಿ ಮೋಕ್ಷ, ಭೂತ ಬಂಧದಿಂದ ಮೋಕ್ಷ, ಪ್ರಕೃತಿ ಬಂಧದಿಂದ ಮೋಕ್ಷ. ಪಾಂಚಭೌತಿಕ ದೇಹ ಭೂತಬಂಧ, ಲಿಂಗಾದಿ ದೇಹ ಅದು ಪ್ರಾಕೃತ, ಅವೆರಡು ಹೋಗ್ಬೇಕಾದ್ರೆ ಅದು ಮೋಕ್ಷ. ಅದೆಲ್ಲ ತಿಳ್ಕೋಬೇಕಾದ್ರೆ ಇಷ್ಟು ಕಷ್ಟ ಇದೆ. ಬಿಡುಗಡೆ ಅಂತ ಆಫೀಸಿಗೆ ಹೋಗಲಿಲ್ಲ ಅಂದರೆ ರಿಲೀವ್ ಆದಾಗ ಆಗಲಿಲ್ಲ ಅವನು. ಆಫೀಸ್ಗೆ ಹೋಗಲಿಲ್ಲ ಅಂದರೆ ಏನಾಗ ಸಿಸ್ಟಮೆಟಿಕ್ ರಿಲೀವ್ ಆಗಬೇಕು ಅವನಿಗೆ. ಆಫೀಸ್ಗೆ ಹೋಗಲಿ ಅಂದರೆ ಆಬ್ಸೆಂಟ್ ಆಯ್ತು ಅಂತ ಹೊತ್ತು ರಿಲೀವ್ ಅಂತ ಅರ್ಥ ಅಲ್ಲ. ಅರ್ಥ ಆಯ್ತಾ? ಈಗ ಅವನು ಸಂಬಳ ತೊಗೊಂಡ ಕದ್ಕೊಂಡ ಓಡೋಗ್ಬಿಟ್ಟೆ ಬ್ಯಾಂಕಿನಿಂದ, ಅನಾಪತ್ತೆ ಆದ್ರೆ ಕೇಸ್ ಕ್ಲೋಸ್ ಅಂತ ಬಿಡ್ತಾರೆ. ಏನು ಮಾಡ್ತಾರೆ ಅವನ್ನ? ಹಿಡ್ಕೊಂಬರ್ತಾರೆ. ಈಗ ಬಿಡುಗಡೆ ಇಲ್ಲ ಅವನಿಗೆ. ಅದರಿಂದ ಯಾವಾಗ ಸಿಸ್ಟಮ್ ಅಕೌಂಟ್ ತೋರಿಸ್ಬಿಟ್ಟು ಅಲ್ಲಿ ಲೆಕ್ಕ ತೋರಿಸ್ಬಿಟ್ಬಿಡ್ತಾನೆ ಅವಾಗ ಏನಾಗುತ್ತೆ? ರಿಲೀಸ್ ನಮಗದು ಮತ್ತೇನು ಮಾಡಾಗಿಲ್ಲ. ರಿಲೀಸ್ ಅಂದರೆ ಓಡೋದ್ರೆ ರಿಲೀಸ್ ಅಲ್ಲ, ಅಫಿಷಿಯಲಿ ರಿಲೀಸ್ ಆಗಬೇಕು ಅವನು. ಅದಕ್ಕೆ ನಾವು ಶಾಸ್ತ್ರೋಕ್ತವಾಗಿ ಬಿಡುಗಡೆ ಹೊಂದಬೇಕಾದ್ರೆ ಈ ಜ್ಞಾನ ಬೇಕೇ ಬೇಕು. ಅಂದರೆ ಶೇತ್ ಭೇದ ಜ್ಞಾನದಿಂದ ಮೋಕ್ಷ ಅಂತ ಐತೆ ಹೊರತು ಅಭೇದ ಮೋಕ್ಷ ಅಂತ ಹೇಳಿಲ್ಲ. ಈಗ ಗೊತ್ತಾಯ್ತಾ? ಕ್ಷೇತ್ರ ಕ್ಷೇತ್ರಜ್ಞೆಯವರ ಅಂತರಂ ಜ್ಞಾನ ಚಕ್ಷುಷ ಜ್ಞಾತ್ವ ತೇ ಪರಂ ಯಾಂತಿ. ಯಾರು ಜ್ಞಾನ ನೇತ್ರದಿಂದ ಈ ಜೀವೇಶ ಭೇದವನ್ನು ಕ್ಷೇತ್ರ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ, ಕ್ಷೇತ್ರದಲ್ಲಿ 24 ತತ್ವನು ಸೇರ್ಕೊಂಡಿದೆ. ಆದ್ದರಿಂದ ಜೀವೇಶ ಜಡ ಎಲ್ಲರ ಭೇದವನ್ನು ಯಾರು ಜ್ಞಾನಪೂರ್ವಕ ತಿಳಿತಾರೋ ಅವರು ತೇ ವಿದುಹು ಪರಂ ಯಾಂತಿ. ಅವರಿಗೆ ಜ್ಞಾನ ನಿಜವಾದ ಜ್ಞಾನಿಗಳು ಅಂದ್ರೆ ಅವರೇ ಮೋಕ್ಷಕ್ಕೆ ಹೋಗೋದು ಅವರೇ. ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀ ಕೃಷ್ಣಾರ್ಜುನ ಸಂವಾದೆ ತ್ರಯೋದಶೋ ಅಧ್ಯಾಯ. ಅಲ್ಲಿಗೆ 13ನೇ ಅಧ್ಯಾಯ ಕೊನೆಯ ಭಾಷೆ. ಭೂತೇಭ್ಯ ಪ್ರಕೃತೇಶ್ಚ ಮೋಕ್ಷ ಸಾಧನಂ ಅಮಾನಿತ್ವಾದಿಕಂ. ಭೂತದಿಂದ ಪ್ರಕೃತಿಯಿಂದ ಮೋಕ್ಷ ಸಾಧನ ಆಗಬೇಕು ಅಂದರೆ ಅಮಾನಿತ್ವಾದಿ 20 ಗುಣಗಳಿರಬೇಕು ಎಂದು ಹೇಳಿದ್ದ. ಅಮಾನಿತ್ವ ಮದಂಭಿತ್ವಂ ಇತ್ಯಾದಿ 20 ಗುಣಗಳಿದ್ದರೆ ಬಿಡುಗಡೆ ಹೊಂತಾನೆ. ಈಗ 6 ಸಬ್ಜೆಕ್ಟ್ಸಲ್ಲಿ ಪಾಸ್ ಆಗಬೇಕಲ್ಲ, 20 ಗುಣಗಳಲ್ಲಿ ಪಾಸ್ ಆಗಬೇಕು. ಒಂದು ಮಿಸ್ ಆದರೂ ಕೂಡ ಬಂಧನ ಹೋಗೋದೇ, ಎಲ್ಲನೂ ಸೇರಬೇಕಾದ್ರೆ. ಒಂದು ಸಬ್ಜೆಕ್ಟ್ ಫೇಲ ಎಟಿಕೆಟಿ ಅಂತಾರಲ್ಲ, ಹಾಗೆ ಪೂರ್ತಿ ಕೋರ್ಸ್ ಮುಗಿದಂತೆ ಆಗಲಿಲ್ಲ ಅದರಿಂದ. ಇದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಭಗವದ್ಗೀತಾ ಭಾಷ್ಯ ತ್ರಯೋದಶೋ ಅಧ್ಯಾಯಃ. ಭೂತ ಪ್ರಕೃತಿ ಮೋಕ್ಷಂ ಇತ್ಯಸ್ಯ ಭೂತಾನಾಂ ಪ್ರಕೃತಿ ಅವಿದ್ಯಾ ತಸ್ಯಾಹ ಮೋಕ್ಷಂ ಅವಸಾನ ರಕ್ಷಣಂ ಇತಿ ವ್ಯಾಖ್ಯಾನಮಸತ್. ಅದು ಯಥಾ ಪ್ರಕಾರ ದಾರಿ ತಪ್ಪಿಸ ಕಾಯ್ತಿರ್ತಾರೆ. ಇಲ್ಲಿ ಅವಿದ್ಯಾದಿಂದ ಬಿಡುಗಡೆ ಶುರು ಮಾಡಿಬಿಡ್ತಾರೆ. ಮತ್ತೆ ಅದು ಆಗಿಲ್ಲಿ ಪದನೇ ಇಲ್ಲ, ಅದು ತಪ್ಪು ಅಂತ ಹೇಳಿದರು. ಭೂತ ಶಬ್ದ ವೈಯರ್ಥ್ಯಾತ್, ಬರೀ ಅವಿದ್ಯಾ ಅಂತ ಅಷ್ಟಾರ್ಥ ಬೇಕಿದ್ರೆ ಅವಿದ್ಯಾ ಮೋಕ್ಷಂ ಅಂತಿದ್ರೆ ಹೊರತು ಭೂತ ಪ್ರಕೃತಿ ಮೋಕ್ಷಂ ಅಂತ ಯಾತಕ್ಕಂತಿದ್ರು. ಭೂತ ಅನ್ನೋ ಶಬ್ದ ವೇಸ್ಟ್ ಆಗೋದು, ಇದು ಭಗವದ್ಗೀತೆ ನೀವು ಹೇಳೋ ಪ್ರಕಾರ. ಅದರಿಂದ ಹೇಳೋ ಅರ್ಥ ಸರಿಯಲ್ಲ. ಭೂತಗಳೂ ಇದೆ, ಪ್ರಕೃತಿನೂ ಇದೆ, ಅದರಿಂದ ಬಿಡುಗಡೆ ಹೊಂದಬೇಕು ಅಂದರೆ ಜಗತ್ತು ಸತ್ಯ, ಜಗತ್ತ ಸತ್ಯ, ಚೇತನ ಜಗತ್ ಸತ್ಯ, ಚೇತನದಲ್ಲಿ ತಾರತಮ್ಯ ಸತ್ಯ, ಜಡದಲ್ಲಿ ಪರಸ್ಪರ ಭೇದ ಸತ್ಯ, ಎಲ್ಲ ಗೊತ್ತಾಗುತ್ತೆ ಅಂತ ಹೇಳೋದಕ್ಕೆ ಹೇಳಿದರು. ಎಲ್ಲ ಎಲ್ಲ ಬ್ರಹ್ಮಾದೋಹಿ ಭೂತಾನಿ, ಜಡ ಚೇತನ ಎಲ್ಲ ಬಂದೋಯ್ತು. ಅವಿದ್ಯಾ ಧ್ವಂಸಸ್ಯ ಅನುಕ್ತತ್ವೇನ, ಇಲ್ಲಿ ಅವಿದ್ಯಾ ಪದನೂ ಇಲ್ಲ, ಧ್ವಂಸ ಅಂತ ಹೇಳಿಯೂ ಇಲ್ಲ. ಏವಂ ಇತಿ ಪರಾಮರ್ಶ್ಯ ಅಯೋಗಾಚ್ಯ ಇತಿ ಭಾವೇನಾಹ ಭೂತೇಭ್ಯ ಇತಿ. ಆದ್ದರಿಂದ ಇಲ್ಲಿ ಪರಾಮರ್ಶ್ಯ ಏವಂ ಅಂತ ಬೇರೆ ಹೇಳಿದ್ದಾರೆ. ಮತ್ತೆ ಏವಂ ಅಂತ ಹೇಳಿದ್ರೆ ಹೀಗೆ ಅಂತ ಹೇಳಿ ಎಂಟೈರ್ ಅಧ್ಯಾಯ ಪೂರ್ತಿ ರೆಫರೆನ್ಸ್ ಕೊಡಬೇಕು. ಈಗ ಕ್ಷೇತ್ರ ಕ್ಷೇತ್ರಜ್ಞ ಏನು ಹೇಳಿದಿಷ್ಟು ತಗೋಬೇಕು. ಆದ್ದರಿಂದ ಬರೀ ಅವಿದ್ಯಾ ಅಂತ ಅರ್ಥ ಬರಲಿಲ್ಲ. ಅನೇನ ಭೂತ ಪ್ರಕೃತಿ ಇತಿ ದ್ವಂದ್ವ ತಥ ಪಂಚಮಿ ಇತಿ ಯೋಗ ವಿಭಾಗಾತ್ ಪಂಚಮಿ ತತ್ಪುರುಷ ಇತ್ಯುಕ್ತಂ ಭವತಿ ಭೂತೇಭ್ಯ ಪೃಥಿವ್ಯಾಧಿಭ್ಯ. ಎರಡು ಸಮಾಸ ಇದೆ ಇಲ್ಲಿ. ಭೂತ ಪ್ರಕೃತಿ ಮೋಕ್ಷ ಅಂತಿದೆ. ಭೂತ ಮತ್ತು ಪ್ರಕೃತಿ ಅಂತ ಎರಡು ಸೇರಿಸಿದಾಗ ದ್ವಂದ್ವ ಸಮಾಸ, ಅವುಗಳಿಂದ ಬಿಡುಗಡೆ ಹೇಳಿದ ತತ್ಪುರುಷ ಸಮಾಸ, ಎರಡು ಸಮಾಸ ಕ್ಲಬ್ ಆಗಿದೆ ಅಂತ ಹೇಳಿದ್ರು. ಗೊತ್ತಾಯ್ತಾ? ಬರೀ ಪ್ರಕೃತಿ ಮೋಕ್ಷ ಅಂದರೆ ತತ್ಪುರುಷ ಆಗ್ತಿತ್ತು. ಭೂತ ಪ್ರಕೃತಿ ಮೋಕ್ಷ ಅಂತ ಹೇಳಿದರೆ ಭೂತ ಪ್ರಕೃತಿಯಲ್ಲಿ ದ್ವಂದ್ವ ಸಮಾಸ ಆಗಿ ಆಮೇಲೆ ತತ್ಪುರುಷ ಸಮಾಸ ಆಯಿತು ಅಂತೇಳಿ ಸಮಾಸದ ವೈಶಿಷ್ಟ್ಯ ತೋರಿಸಿದೆ. ಇದು ಕಾಂಪ್ಲೆಕ್ಸ್ ಸಮಾಸ. ಸಿಂಪಲ್ ಸಂಧಿ ಬೇರೆ, ಕಾಂಪ್ಲೆಕ್ಸ್ ಸಂಧಿ ಬೇರೆ. ಎರಡು ಸಂಧಿ ಆಗಿಬಿಟ್ಟಾಗ ಅದು ಕಾಂಪ್ಲೆಕ್ಸ್ ಆಯಿತು, ಒಂದೇ ಇದ್ದಾಗ ಸಿಂಪಲ್ ಸಂಧಿ. ನಾನು ಮೋಕ್ಷೋ ನ ಪ್ರಾಗ್ ಉಕ್ತ ಇತ್ಯತ ಉಕ್ತಂ ಮೋಕ್ಷ ಸಾಧನಮಿತಿ ಕರಣೇ ಘೈ ಇತ್ಯರ್ಥ. ಮೋಕ್ಷ ಸಾಧನವಂದರೆ ಹಿಂದೆ ಹೇಳಿದಂಥ 20 ಗುಣಗಳು ಅಂತ ಅರ್ಥ. ಮೋಕ್ಷ ಸಾಧನಮಿ ನಾ ಉಕ್ತಮಿತೆ ಅತ್ತತ ಅಮಿತೆ. ಮೋಕ್ಷ ಸಾಧನ ಹೇಳಲಿಲ್ಲ ಅಂತ ಕೇಳಿದರೆ ಅಮಾನಿತ್ವಾಧಿಕ ಮಿತಿ, ಅಮಾನಿತ್ವ ಏವಂ ಅಂತ ಹೇಳಿದ್ರಿಂದ ಹಿಂದೆ ಹೇಳಿದಂತೆ, ಹಿಂದೆ ಹೇಳಿದ್ದಾರೆ. ಜ್ಞಾನ ಸಾಧನಮಿ ಪರಂಪರೆಯ ಮೋಕ್ಷ ಸಾಧನಮಿತಿ ಭಾವ. ಸೊ ಜ್ಞಾನ ಸಾಧನ ಇಸ್ ಈಕ್ವಲ್ ಟು ಮೋಕ್ಷ ಸಾಧನ. ಕೆಲಸ ಸಿಗಬೇಕು ಅಂತ ಓದ್ದ. ಓದೋದಂದ್ರೆ ಯಾವುದಕ್ಕೆ ಸಾಧನೆ? ಕೆಲಸಕ್ಕೆ ಸಾಧನೆ, ಸಿಂಪಲ್. ಅದು ಜ್ಞಾನ ಅಂಬುದು ಎರಡು ಕೆಲಸ ಮಾಡಿಬಿಟ್ಟು ಒಟ್ಟಿಗೆ. ಜ್ಞಾನ ಪ್ರಾಪ್ತಿ ಇಸ್ ಈಕ್ವಲ್ ಟು ಉದ್ಯೋಗ ಪ್ರಾಪ್ತಿ. ಅರ್ಥ ಆಯ್ತಾ? ದೇರ್ ಫೋರ್ ಜ್ಞಾನ ಅಪರೋಕ್ಷ ಜ್ಞಾನ ಪ್ರಾಪ್ತಿ ಕೊಟ್ಟು ಮೋಕ್ಷ ಪ್ರಾಪ್ತಿ. ಸೊ ಜ್ಞಾನಕ್ಕೆ ಸಾಧನೆ ಮಾಡ್ತಾನೆ ಅಂದ್ರೂ ಒಂದೇ, ಮೋಕ್ಷಕ್ಕೆ ಸಾಧನೆ ಮಾಡ್ತಾನೆ ಅಂದ್ರೂ ಒಂದೇ. ಅರ್ಥ ಆಯ್ತಾ? ಈಗ ಜ್ಞಾನ ಸಾಧನೆ ಕೊಟ್ಟು ಮೋಕ್ಷ, ಅನ್ನಕ್ಕೆ ಸಾಧನೆ ಅಂದ್ರೆ ಊಟಕ್ಕೆ ಸಾಧನೆ ಅಂದ್ರೆ ಅನ್ನನ ತಾನೆ ತಿನ್ನೋದು ಇವನು ಮುಂದೆ. ಅನ್ನ ಸಾಧನೆ ಬೇರೆ, ಊಟ ಸಾಧನೆ ಅಂತ ಬೇರೆ ಇಲ್ಲ. ಅನ್ನ ಸಾಧನೆ ಹೆಜ್ಜಿಕೊಟ್ಟು ಏನದು? ಮೋಕ್ಷ ಭೋಜನ ಸಾಧನ. ಅದೇ ರೀತಿ ಇದೆ. ಅದಕ್ಕೆ ಜ್ಞಾನ ನಹಿ ಜ್ಞಾನೇನ ಸದೃಶ್ಯ ಅಂದ್ರೂ ಒಂದೇ, ಮೋಕ್ಷ ಸಮ ಇಲ್ಲ ಅಂದ್ರೂ ಒಂದೇ. ಇದು ಸಾಧನ, ಅದು ಸಿದ್ಧಿ. ಸೊ ಸಿದ್ಧಿ ಸಮ ಇಲ್ಲ ಅಂದ್ರೂ ಒಂದೇ, ಸಾಧನ ಸಮ ಇಲ್ಲ ಅಂದ್ರೂ ಒಂದೇ. ಅದಕ್ಕೆ ಸಾಧನ ಸಾಧ್ಯಯೋಹೋ ಅಭೇದ ವ್ಯಪದೇಶ ಅಷ್ಟೆ. ಅಪದೇಶ ಕಳೆದ್ರಂದ್ರೆ ಕೆಲಸ ಓದಿದಷ್ಟು ಕೆಲಸ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲದೆ ಇರಬಹುದು. ಬಟ್ ಓದ್ದೇ ಸಿಗೋದಿಲ್ಲ ಅಂದ್ರೆ ಮಾತ್ರ ಗ್ಯಾರಂಟಿ. ಅದು ತಾನೆ, ಓದ್ದೇ ಸಿಗೋದಿಲ್ಲ ಅನ್ನೋದು ಗ್ಯಾರಂಟಿ, ಸರಿಯಾಗಿ ಹೋದ್ರೆ ಸಿಗುತ್ತೆ ಅಂದ್ರೆ ಗ್ಯಾರಂಟಿ. ಜಸ್ಟ್ ಪಾಸು ಅವ್ರ ಕೆಲಸ ಸಿಗದಿರ್ತಾರೆ ಅಷ್ಟೇ ಹೊರತು, ಇದರಲ್ಲಿ ಹಾಗಲ್ಲ. ಜಸ್ಟ್ ಅಪರೋಕ್ಷ ಜ್ಞಾನ ಬಂದ್ರೆ ಮೋಕ್ಷಕ್ಕೆ ಹೋಗ್ತಾನೆ ಅವನು. ಕೊಟ್ಟಿ ಕೆಲಸ ಸಿಗಲಿಕ್ಕೆ ಅವನಿಗೆ ಮಾರ್ಕ್ಸ್ ಕಡಿಮೆ ಇರಬಹುದು, ಪಾಸ್ ಹಂಚಿಕೊಳ್ಳೋಕೆ ಕಡಿಮೆ ಆಗಲಿಲ್ಲ. ಗೊತ್ತಾಯ್ತಾ? ವಿಎಸ್ಸಿ ಪಾಸ್ ಅಂದ್ರೆ 35 ಬಂದು ಏನು ಅವನು ಪಾಸೆ. ಕೆಲಸಕ್ಕೆ ಮಾತ್ರ ಏನು ನೋಡ್ತಾರೆ? ಅವನಿಗೆ ಅವನಿಗೆ ರಿಕ್ವೈರ್ಡ್ ಮಾರ್ಕ್ಸ್ ಇಲ್ಲ ಅಂತ ರಿಜೆಕ್ಟ್ ಮಾಡಬಾರ್ದೆ ಹೊರತು ಪಾಸ್ ಆಗಿಲ್ಲ ರಿಜೆಕ್ಟ್ ಮಾಡಾಗಿಲ್ಲ. ಅದು ಕೊಟ್ಟು ಮೋಕ್ಷಕ್ಕೆ ಹೋಗಕ್ಕೆ ಏನು ಸಾಕು? ನಮಗೆ ಪಾಸಿಂಗ್ ಸಾಕು. ಆದ್ದರಿಂದ ಮೋಕ್ಷ ಹಾಗೇ ಆಗುತ್ತೆ. ನಾನು ಮೋಕ್ಷೋ ನ ಪ್ರಾಗುಕ್ತ ಇತಿ ಉಕ್ತ ಮೋಕ್ಷ ಕರಣೇ ಕೈ ಆಯ್ತಲ್ಲ. ಜ್ಞಾನ ಸಾಧನ ಪರಂಪರೆಯ ಮೋಕ್ಷ ಸಾಧನಮಿತಿ ಭಾವ. ಮೋಕ್ಷ ಶಬ್ದಷ್ಟೇ ನಿತ್ಯ ಸಾಪೇಕ್ಷತ್ವಾತ್ ನ ಅಸಮರ್ಥತ್ವಂ. ಅಲ್ಲ, ಮೋಕ್ಷ ಶಬ್ದಕ್ಕೆ ಹೇಗೆ ಅನ್ವಯ ಮಾಡ್ತೀರಿ ಅಂದರೆ ನಿತ್ಯ ಸಾಪೇಕ್ಷ ಅಂತ ಕರೀತಾರೆ. ಮೋಕ್ಷ ಸಾಧನ ಅಂದ್ರೆ ಏನರ್ಥ? ಮೋಕ್ಷ ಅಂದರೆ ಬಿಡುಗಡೆಗೆ ಸಾಧನ. ಬಿಡುಗಡೆ ಅಂದ್ರೆ ಏನರ್ಥ? ಯಾವುದರಿಂದ ಅಂತಿರುವ ನಿತ್ಯ ಸಾಪೇಕ್ಷ ಪದ. ಕೆಲವು ಪದಗಳಿಗೆ ಬಂದರು ಯಾರು ಅಂತ ಕೇಳ್ತಾನೆ ತಕ್ಷಣನೇ. ಇದೇ ಯಾವುದು ಒಂದು ಪದಗಳೆಲ್ಲ ಇದೆ. ಕೆಲವು ಟ್ರಾನ್ಸ್ಲೇಟಿವ್ ಇಂಟ್ರಾನ್ಸಿ ಕೊಂದರು ಯಾರನ್ನು ಕೊಂದರು ಮತ್ತೆ ತಿಳಿದ್ರು ಏನಂತ ಹೇಳಿದ್ರು. ಕೆಲವು ಪದಗಳು ಇದೆ ಇದೆ ಅಷ್ಟೇ, ಯಾರನ್ನಿದೆ ಅಲ್ಲ ಏನಿದೆ ಅಷ್ಟೇ. ಯಾರನ್ನು ಪ್ರಶ್ನೆ ಬರಲಿಲ್ಲ ಅಲ್ಲಿ. ಆದರೆ ಕೊಂದರು ಯಾರು ಯಾರನ್ನು ಎರಡು ಬರ್ತೇವಾಗ. ಕೊಂದರು ಅಂದರೆ ಯಾರು ಕೊಂದರು ಯಾರನ್ನು ಕೊಂದರು ಎರಡು ಬೇಕು. ಇದೆ ಅಂದರೆ ಒಂದು ಸಾಕು. ಯಾವುದು ಘಟ ಇದೆ ಪಟ ಇದೆ ಅಷ್ಟು ಸಾಕು, ಇನ್ನೇನು ಬೇಕಾಗಿಲ್ಲ. ಅದೇ ರೀತಿ ಕೆಲವುಗಳಿಗೆ ಎರಡು ಬೇಕು. ಇಲ್ಲಿ ನಿತ್ಯ ಸಾಕ್ಷೇಪ ಸಾಪೇಕ್ಷವಾಗಿದ್ದಕ್ಕೆ ಮೋಕ್ಷ ಅಂದರೆ ಬಿಡುಗಡೆ ಅಂತ. ಯಾವುದರಿಂದ? ಭೂತ ಪ್ರಕೃತಿಗಳಿಂದ ಮೋಕ್ಷ ಅಷ್ಟೆ. ನಿತ್ಯ ಸಾಪೇಕ್ಷತ್ವಾತ್ನ ಅಸಮರ್ಥತ್ವ ಯದ್ವಾ ಭೂತಿ. ಅಸಮರ್ಥತ್ವ ಅಂದರೆ ಸಮರ್ಥ ಪದವಿಧಿ ಸಮಾಸ ಅಂತ ಹೇಳ್ತಾರೆ. ಆ ದೋಷ ಇಲ್ಲ, ಸರಿಯಾಗಿ ಬಂದಿದೆ. ಯದ್ವಾ ಭೂತೇಭ್ಯ ಪ್ರಕೃತಿಯಷ್ಟೇ ಇತಿ ಸಮಾಸ ದ್ವಯ ಸೂಚನಾರ್ಥಂ ಪೃಥಗೇವ ವಾಕ್ಯಂ. ಅಥವಾ ಈ ರೀತಿ ಮೊದಲೇನು ಹೇಳಿದ್ದು, ಭೂತ ಪ್ರಕೃತಿ ಅಂದರೆ ದ್ವಂದ್ವ ಸಮಾಸ, ಭೂತ ಪ್ರಕೃತಿಭ್ಯ ಅಂಬುದು ತತ್ಪುರುಷ ಸಮಾಸ ಅಂತ ಹೇಳಿದ್ವಿ. ಬಿಟ್ಟುಬಿಡಿ, ದ್ವಂದ್ವ ಬಿಟ್ಟೇ ಬಿಡೋಣ, ಈ ರೀತಿ ಮಾಡೋಣ. ಏನು? ಭೂತೇಭ್ಯ ಮೋಕ್ಷ, ಆಮೇಲೆ ಪ್ರಕೃತಿ ಎಷ್ಟೇ ಮೋಕ್ಷ, ಎರಡು ಸಮಾಸ ಒಟ್ಟಿಗೆ, ಎರಡು ತತ್ಪುರುಷನೇ, ಎರಡು ಬೇರೆ ಮಾಡಿಕೊಂಡು ಹೋದಕ್ಕೆ ಬರುತ್ತೆ ಅಂತ ಹೇಳಿದರು. ಒಂದೇ ಆಗ ಸಮಾಸ ದ್ವಯ ಸೂಚನಾರ್ಥಂ ಪೃಥಕ್ಕೇವ ವಾಕ್ಯಂ. ಆವಾಗ ಸಮಾಸ ಎರಡು ತತ್ಪುರುಷ ಸಮಾಸನೇ, ಬಿಡಿಸಿದ್ದು ಬೇರೆ ಬೇರೆ ಮಾಡಿದ್ರೆ ಅಷ್ಟೇ. ದ್ವಂದ್ವ ಸಮಾಸ ಮಾಡಿಕೊಂಡ ಒಂದು ತತ್ಪುರುಷ ಮಾಡಿದರೆ ಸಾಕು. ದ್ವಂದ್ವ ತೆಗೆದು ಎರಡು ತತ್ಪುರುಷ ಸಮಾಸ ಮಾಡ್ಕೋಬೇಕಷ್ಟೆ. ಆ ಸಮಾಸ ಒಂದೇ ಆಗಿ ಪದಾರ್ಥ ಎರಡಾಯಿತು, ಇದು ಸಮಾಸಗಳು ಎರಡಾಯಿತು. ಅದು ಒಂದೇ ಪದಾರ್ಥನ ಯಾವ ರೀತಿ ಬಿಡಿಸಬಹುದು ಅಂತ ತೋರಿಸ್ತಾರೆ. ತತ್ವ ಮೋಕ್ಷ ಪದ ವ್ಯಾಖ್ಯಾನಂ ಪೃಥಗೇವ ಇತಿ. ಅದರಿಂದ ಮೋಕ್ಷ ಪದಕ್ಕೆ ಅರ್ಥ ಬೇರೆಯೇ, ಬಿಡುಗಡೆ ಅಂತ ಅರ್ಥ. ಯಾವುದರಿಂದ ಬಿಡುಗಡೆ? ಭೂತಗಳಿಂದ ಬಿಡುಗಡೆ, ಪ್ರಕೃತಿಯಿಂದ ಬಿಡುಗಡೆ. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತಸ್ಯ ಶ್ರೀಮದ್ಗೀತಾ ಭಾಷ್ಯಸ್ಯ ಟೀಕಾಯಾಂ ಜಯತೀರ್ಥಮುನಿ ವಿರಚಿತಾಯಾಂ ಪ್ರಮೇಯ ದೀಪಿಕಾಯಾಂ ತ್ರಯೋದಶೋ ಅಧ್ಯಾಯಃ ಸಮಾಪ್ತಃ. ಭೂತ ಪ್ರಕೃತಿ ಮೋಕ್ಷಂಚ. ಮುಂದೆ ಈಗ 14ನೇ ಅಧ್ಯಾಯ. ಇದು ಬಹಳ ಸುಲಭವಾಗಿ ಅರ್ಥ ಆಗೋದು, ಮತ್ತು ಬಹಳ ಮುಖ್ಯವಾದದ್ದು ಕೂಡ. ಯಾಕೆ? ಗುಣತ್ರಯ ವಿಭಾಗ ಯೋಗ. ನಮ್ಮ ದೇಹದ ಬಗ್ಗೆನೇ ಅಪೂರ್ವ ಮಾಹಿತಿ ಕೊಡ್ತಕ್ಕಂಥ ಭಾಗ ಇದು. ನಮ್ಮ ದೇಹ ಏನು ಗುಣಾತ್ಮಕವಂತ ಹಿಂದೆ ಬಂತೀಗ, ಅದು ವಿವರಣೆ. ಈಗ ಏನು ಗುಣಾತ್ಮಕವಂತ ಒಂದಕ್ಕೆ ಲಿಂಕ್ ಇದೆ. ಅದಕ್ಕೆ ಗುಣಾತ್ಮಕತ್ವ ಇಲ್ಲ ಪರಮಾತ್ಮನಲ್ಲಿ, ನಮ್ಮಲ್ಲಿ ಇದೆ ಅಂತ ಹೇಳಿದ್ರಿಂದ ಯಾವ ಗುಣಗಳಿದೆ ಅಂತ ಕೇಳಿದ್ರೆ ಈ ಗುಣಗಳು ಅಂತ ಹೇಳ್ತಾರೆ. ಈಗ ಸಾಧನಂ ಪ್ರಾಧಾನ್ಯೇನ ಯಾವಾಗಲೂ ಕೂಡ ಲಿಂಕ್ ಅಂದ್ರೆ ಅದೇನೆ. ಒಂದು ಮೆಟ್ಲಿಗೂ ಇನ್ನೊಂದು ಮೆಟ್ಲಿಗೂ ಏನಿರಬೇಕು? ಯಾವಾಗಲೂ ಮಧ್ಯ ಒಂದು ಲಿಂಕಿಂಗ್ ಏನು ಇರಲೇಬೇಕು, ಇಲ್ಲದವರ ಅರ್ಥ ಇಲ್ಲ. ಅಧ್ಯಾಯಕ್ಕೆ ಯಾವುದೋ ಅಧ್ಯಾಯಕ್ಕೆ ಏನೋ ಹೇಳಿಬಿಟ್ರೆ ಇರಲೆವೆಂಟ್ ಅಂತ ಕರೀತಾರೆ. ರಿಲೆವೆನ್ಸ್ ಇರಬೇಕಾದ್ರೆ ಯಾವುದೇ ಅರಿಕಿತಾಂಶ ಸಂಧಿ ತಗೊಳ್ಳಿ. ಉದಾಹರಣೆಗೆ ಯಾವ ಮುಂದೆ ಸಂಧಿ ಹಿಂದಿನ ಸಂಧಿಗೆ ಏನಿರಬೇಕು? ಯಾವಾಗಲೂ ಲಿಂಕ್ ಇರಬೇಕು. ಮಧ್ಯ ಸಂಧಿ ಕೊನೆ ಸಂಧಿ ತಂದುಬಿಟ್ರೆ ಅರ್ಥ ಇಲ್ಲ. ಒಂದು ಸಂಗತಿ ಅಂತ ಕರೀತಾರೆ. ಸಂಘ ಯಾವ ಕಾಂಟ್ಯಾಕ್ಟ್ ಲಿಂಕ್ ಆಗಿದೆ ಅಂತ ತೋರಿಸ್ಬೇಕು. ಉದಾಹರಣೆ ಫಸ್ಟ್ ಅರಿಕಿತಾಂಶನ ತಗೊಳ್ಳಿ. ಮೊದಲನೇ ಸಂಧಿಯ ಕೊನೆಯ ವಾಕ್ಯ ಯಾವ ಪದ್ಯ ಯಾವುದು? ಪರಿಬಳವು ಸುಮರದೊಳಗೆ ಅನರನು ಅರಣಿಯೊಳಗೆ ಇಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲೇ ಇರುತಿಹ ಜಗನ್ನಾಥ ವಿಠಲನ ಕರುಣ ಪಡೆವ ಮುಮುಕ್ಷು ದೇವರು ಪರಮ ಭಾಗವತರನು ಪರಮಾದರದಿ ಕೊಂಡಾಡುವುದು ಪ್ರತಿದಿನವು ಕರುಣದಿ ಅಂತ ಬಂದಿದೆ. ಈಗ ಕರುಣಾ ಸಂಧಿ ಶುರು ಮಾಡಿ ಇಮಿಡಿಯೇಟ್ ಆಗಿ. ಗೊತ್ತಾಯ್ತಾ? ಬರೀ ಎಲ್ಲರೊಳು ತಾನೆ ವ್ಯಾಪ್ತಿಯ ಸಂಧಿ ಶುರು ಮಾಡ್ತಾರೆ. ಒಂದಕ್ಕೊಂದು ಹಾಗೆಯೇ ಲಿಂಕ್ ತಗೋತಾ ಹೋಗ್ತಾರೆ. ಯಾವ ವಿಷಯ ಎಂಡ್ ಮಾಡಿರ್ತಾರೆ ಮುಗಿ ಏನಾಗುತ್ತೆ ನೆಕ್ಸ್ಟ್ಗೆ ಅದು ಸ್ಟಾರ್ಟಿಂಗ್ ಆಗುತ್ತೆ. ಈ ಮೆಟ್ಲು ಹಾಡು ಮುಂದಿನ ಸ್ಟಾರ್ಟಿಂಗ್ ಅದು, ಅದಕ್ಕೆ ಮುಂದಿನ ಸ್ಟಾರ್ಟಿಂಗ್. ಆ ರೀತಿ ಇಲ್ಲದೆ ಹೋದ್ರೆ ಶಾಸ್ತ್ರ ಅಲ್ಲ, ತಿಳಿತಾ? ಇಲ್ಲೊಂದು ಅಲ್ಲೊಂದು ಎರಡು ಸ್ಟೇರ್ ಕೇಸ್ ಅಂತ ಕರೀತಾರ, ಸ್ಟೇರ್ ಕೇಸ್ ಅಂತ ಅನಿಸ್ಕೋಬೇಕಾದ್ರೆ ಏನಿರ್ಬೇಕು, ಅದಕ್ಕೆ ಕಂಡೀಸ ಲಿಂಕ್ ಇರಬೇಕು. ಸೊ ಶಾಸ್ತ್ರ ಗ್ರಂಥದಲ್ಲಿ ಯಾವಾಗಲೂ ಕೂಡ ವಾಕ್ಯ ವಾಕ್ಯಕ್ಕೆ ಲಿಂಕು, ಪದ ಪದಕ್ಕೆ ಲಿಂಕು, ಅಕ್ಷರ ಅಕ್ಷರ ಲಿಂಕ್ ಇರಬೇಕು, ಮತ್ತೆ ವೆರಿ ವೆರಿ ಲಿಂಕ್ ಇಡೋದು. ಆ ಲಿಂಕ್ ಇದ್ದಾಗಲೇ ಅರ್ಥ ಕ್ರಿಯೇಟ್ ಆಗೋದು, ಇಲ್ಲದವರು ಸಾಧ್ಯ ಇಲ್ಲ. ಪ್ರತಿಯೊಂದು ಸೂತ್ರ ಸೂತ್ರಕ್ಕೆ ಲಿಂಕು, ಅಧಿಕರಣ ಇದಕ್ಕೆ ಲಿಂಕು, ಅಧ್ಯಾಯ ಅಧ್ಯಾಯಕ್ಕೆ ಲಿಂಕು. ಸೂತ್ರ ಸೂತ್ರಕ್ಕೆ ಅಧಿಕರಣ ಅಧಿಕರಣಕ್ಕೆ ಬಿಟ್ಬಿಡಿ, ಅಧಿಕರಣದ ಪದ ಪದಗಳಿಗೆ ಲಿಂಕ್ ಬತ್ತೆ. ಓಂ ಅಥಾಥೋ ಬ್ರಹ್ಮ ಜಿಜ್ಞಾಸ, ಅಲ್ಲಿ ಜಿಂಕ್ ಬತ್ತೆ. ಅಥಾ ಬರಬೇಕು, ಅಥಾ ಬರಬೇಕು, ಬ್ರಹ್ಮ ಬರಬೇಕು, ಜಿಜ್ಞಾ ಒಂದೊಂದೇ ಹಾಗೆ ಲಿಂಕ್ ಇರಬೇಕದು. ಅಥಾಥೋ ಜಿಜ್ಞಾಸ ಆಗಲ್ಲ, ಬರಲಿಕ್ಕಾಗಲ್ಲ. ಅಥ ಬ್ರಹ್ಮ ಜಿಜ್ಞಾಸ ಅಥೋ ಓಂ ಅಥ ಆಗಲ್ಲ, ಬರೋದಿಲ್ಲ. ಹೇಗಿರಬೇಕದು? ಒಂದು ಲಿಂಕಲ್ಲೇ ಬರಬೇಕು. ಇಮಿಡಿಯೇಟ್ಲಿ ನೆಕ್ಸ್ಟ್ ಏನು ಬರಬೇಕಾಗ, ಜನ್ಮಾದ್ಯಶೇತ ಲಿಂಕ್ ಬರಬೇಕು. ನೆಕ್ಸ್ಟ್ ಶಾಸ್ತ್ರ ಯೋನಿತ್ವ, ಶಾಸ್ತ್ರ ಯೋನಿತ್ವ, ಶಾಸ್ತ್ರ ಯೋನಿ ಪದ ಹಾಕಿಸ್ಬಿಡ್ಬೇಕು. ತತ್ವ ಸಮನ್ವಯ, ಆ ರೀತಿ ಇದ್ರೇ ಶಾಸ್ತ್ರ ಅರ್ಥ ಬರುತ್ತೆ. ಅದು ಅರ್ಥ ಮಾಡಿಕೊಂಡ್ರೆ ಇಡೀ ಹೇಗೆ ಕನೆಕ್ಟ್ ಆಗಿದೆ ಹೇಳ್ತಾರೆ. ಸಾಧನಂ ಪ್ರಾಧಾನ್ಯನ ಉತ್ತರೈಹಿ ಅಧ್ಯಾಯೈಹಿ ವಕ್ತಿ, ಮುಂದಿನ ಅಧ್ಯಾಯಗಳಿಂದ. ಎಷ್ಟು ಅಧ್ಯಾಯ ಉಳ್ಕೊಂಡಿದೆ ಈಗ? 14, 15, 16, 17, 18. ಎಷ್ಟಿದೆ? ಅದನ್ನ ಸಾಧನವನ್ನು ಹೆಚ್ಚಾಗಿ ಹೇಳ್ತಾ ಇದ್ದಾರೆ. ಇದರಲ್ಲಿ 14, 13ರಲ್ಲಿ ಏನ್ ಮಾಡಿದ್ರು? ಜ್ಞೇಯದ ಬಗ್ಗೆ ಜಾಸ್ತಿ ಹೇಳಿದ್ರು, ಗೊತ್ತಾಯ್ತಾ? ಈಗ ಜ್ಞಾನದ ಬಗ್ಗೆ ಜಾಸ್ತಿ ಹೇಳ್ತಾರೆ, ಅಂದ್ರೆ ಉಳಿದು ಹೇಳ್ತಾರೆ ಅಂತ ಅರ್ಥ. ಪ್ರಾಧಾನ್ಯನ ಅಂತ ಹೇಳಿದ್ರಿಂದ ಉಳಿದು ಇದೆ. ಪ್ರಧಾನ ಸಮನ್ವಯ ಅಧ್ಯಾಯದಲ್ಲಿ ಸಮನ್ವಯ ಪ್ರಧಾನ, ಬೇರೇನೂ ಇದೆ. ಅವಿರೋಧ ಅಧ್ಯಾಯದಲ್ಲಿ ಸಮನ್ವಯನೂ ಇದೆ, ಅವಿರೋಧ ಅವಿರೋಧ ಪ್ರಧಾನ. ಪ್ರತಿ ಅಧ್ಯಾಯದಲ್ಲೂ ನಾಲ್ಕು ಇದೆ. ಯಾವ್ಯಾವ್ದಿದೆ? ಸಮನ್ವಯ, ಅವಿರೋಧ, ಸಾಧನ, ಫಲ. ನಾಲ್ಕರಲ್ಲೂ ನಾಲ್ಕು ಇದೆ. ಪ್ರಾಧಾನ್ಯದಲ್ಲಿ ಯಾವ್ದು ಜಾಸ್ತಿ ಅಂತ ಹೇಳ್ತಾರೆ ಅಷ್ಟೆ. ಪ್ರಾಚುರ್ಯನೇ ಇಟ್ಕೊಂಡು ಹೇಳೋದು ಯಾವಾಗಲೂ. ಯಾವುದೇ ಅಧ್ಯಾಯ ವಿಭಾಗ ಮಾಡಬೇಕಾದ್ರೂ ಪದ ಇದ್ದಿದ್ದೇನೆ. ಉತ್ತರೇಷಾಂ ಪಂಚಾನಾಂ ಅಧ್ಯಾಯಾನಾಂ ಪ್ರತಿಪಾದ್ಯಮಾಹ ಸಾಧನಮಿತಿ ಯೋಗೇತು ಇಮಾಂ ಶೃಣು ಇತಿ ಪ್ರತಿಜ್ಞಾಯ ಆಷಷ್ಟಿ ಪರಿಸಮಾಪ್ತೇ. ಆ ಷಷ್ಟ ಪರಿಸಮಾಪ್ತೇ ಎಲ್ಲ ರಿವ್ಯೂ ಮಾಡ್ತಾರೆ, ಹಿಂದಿನಿಂದೆಲ್ಲ ನೆನಪಿಕೊಂಡು ಮಾಡ್ತಾರೆ. ಉತ್ತರೇ ರಾಮ್ ಪಂಚಮಾಧ್ಯಾಯ ಪಂಚಮಾನಾಂ ಅಧ್ಯಾಯಾನಾಂ ಪ್ರತಿಪಾದ್ಯಮಾಹ ಸಾಧನಮಿತಿ ಯೋಗೇತು ಇಮಾಂ ಶೃಣು, ಯೋಗದ ಬಗ್ಗೆ ಹೇಳ್ತೇನೆ ಕೇಳು ಇತಿ ಪ್ರತಿಜ್ಞಾಯ ಆಷಷ್ಟ ಪರಿಸಮಾಪ್ತೇ. ಸಮಾಪ್ತಿ ಪರಿಸಮಾಪ್ತಿ ಷಷ್ಟ ಆಷಷ್ಟ ಅಷ್ಟು ಪದ ಇದೆ. ಆ ಷಷ್ಟ ಆ ಅಂದ್ರೆ ಅಪ್ ಟು ಅಂತ ಅರ್ಥ. ಆರನೇ ಅಧ್ಯಾಯ ಮುಗಿಯುವವರೆಗೆ, ಆರನೇ ಅಧ್ಯಾಯ ಮುಗಿಯುವವರಿಗೆ ಅಂದ್ರೆ ಫಸ್ಟ್ ಷಷ್ಟ ಅಂತ ಅರ್ಥ. ಒಟ್ಟು ಮುಗಿಯುವವರೆಗೂ ಕಾಮವರ್ಜನಾದಿ ಇತಿಹೃತವ್ಯತಾ ಸಹಿತಂ ಕರ್ಮ ಧ್ಯಾನ ಲಕ್ಷಣಂ ಜ್ಞಾನ ಸಾಧನ ಮುಕ್ತಂ. ಗೊತ್ತಾಯ್ತಾ? ಅಲ್ಲಿ ಜ್ಞಾನ ಸಾಧನ ಹೇಳಿದ್ದಾರೆ. ಏನು ಜ್ಞಾನ ಸಾಧನ? ಕರ್ಮ ಧ್ಯಾನ. ಅದ್ಯಾವಾಗ ಬರುತ್ತೆ? ಕಾಮವರ್ಜನಾದಿ ಇತಿ ಕರ್ತವ್ಯತಾ ಸಹಿತ. ಕಾಮವರ್ಜನ ಮಾಫಲೇಶು ಕದಾಚನ ಅಲ್ಲಿ ಬಂದಿದ್ದದು. ಇತಿ ಕರ್ತವ್ಯತ ನಾನೇನೆ ಕರ್ಮಣ್ಣೇ ವಾಧಿಕಾರಸ್ತೆ. ಕರ್ಮ ಧ್ಯಾನ ಲಕ್ಷಣಂ, ಧ್ಯಾನ ಆರನೇ ಅಧ್ಯಾಯ ಧ್ಯಾನ, ಏಕಾಕಿ ಯತ ಚಿತ್ತಾತ್ಮ ಧ್ಯಾನ. ಅದರಿಂದ ಇದಿಷ್ಟು ಏನಾದರೂ ಜ್ಞಾನ ಸಾಧನ ಅಂತ ಹೇಳಿದರು. ಮುಂದೆ ತತ್ತ ಇತಿ ಕರ್ತವ್ಯತಾಂಶಂ ಉತ್ತರೈರಧ್ಯಾಯ ಪ್ರಪಂಚ ಇತಿ ಇತ್ಯರ್ಥ. ಅಲ್ಲಿ ಬೇಕಾಗಿರ್ತಕ್ಕಂಥ ಏನಿದೆ ಜ್ಞಾನ ಸಾಧನ ಬೇಕಾದನ್ನೆಲ್ಲ ಈ ಅಧ್ಯಾಯದಲ್ಲಿ ಹೇಳ್ತಾ, ಐದು ಅಧ್ಯಾಯದಲ್ಲಿ ಅದಕ್ಕೆ ಸಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಕೆಲವು ವಿಷಯಗಳನ್ನು. ಇತ್ಯಾದಿನ ಈಶ್ವರ ಮಹಾತ್ಮ್ಯಸ್ಯಾಪಿ ವಚನಾತ್ ಕಥಮೇತತ್ ತತ್ತದ್ಭಾಸೈತೆ ಸೂರ್ಯ. ಸಾಧನದ ಸಿದ್ಧಿ ಅದು, ಅದಕ್ಕೆ ಪ್ರಾಧಾನ್ಯ ಅನ್ನೋದು ಅದಕ್ಕೆ ಹೇಳಿದರು. ಅದು ಸಿದ್ಧಿ ವಿಚಾರ ಬಂದಿದ್ರು ಕೂಡ ಪ್ರಾಧಾನ್ಯ ಇರೋದು ಜ್ಞಾನಕ್ಕೆ, ಸಾಧನಕ್ಕೆ. ಸಿದ್ಧಿ ಬಗ್ಗೆ ಮಧ್ಯೆ ಮಧ್ಯೆ ಹೇಳ್ತಾನೆ ಇದ್ದಾರೆ. ಪ್ರಾಧಾನ್ಯೇನೇತಿ ಪ್ರಾಚುರ್ಯಾಪೇಕ್ಷೆಯ ಸಂಗ್ರಹಕ ಸಂಗ್ರಾಹಕ ಮೇತದಿತ್ಯರ್ಥ. ಪ್ರಾಚುರ್ಯಾಪೇಕ್ಷೆಯ ಸಂಗ್ರಾಹಕವಾದ್ದರಿಂದ ದೋಷ ಇಲ್ಲ. ಅವಾಂತರ ಪ್ರತಿಪಾದ್ಯ ಭೇದಾದ ಅಧ್ಯಾಯ ಭೇದ ತತ್ರ ಯಾವತ್ ಸಂಜಾಯಿತ್. ಸಾಧನದಲ್ಲೂ ಅನೇಕ ಡಿವಿಷನ್ಸ್ ಇವೆ. ಒಂದೇ ಅಧ್ಯಾಯ ಒಟ್ಟಿಗೆ ಮಾಡಿಬಿಡ್ಬೇಕು, 15, 14, 18 ಒಂದೇ ಮಾಡಿಬಿಡ್ರಿ ಅಂತ ಕೇಳಿದರೆ ಇಲ್ಲ ಇಲ್ಲ, ಅವಾಂತರ ಭೇದಗಳು ಬೇರೆ ಬೇರೆ ಇದೆ. ಅದಕ್ಕೋಸ್ಕರ ಏನು ಮಾಡಿದ್ರಾಗ 14, 15, 16 ಅಂತ ಬೇರೆ ಬೇರೆ ಮಾಡಿದ್ರು. ಇರ್ತೀವಿ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಹಾಕೊಂಡು ಕೊಡ್ತಾರೆ. ಇಲ್ಲ ಹೋದ್ರೆ ಉತ್ತರ ಗಟ್ಟಿಯಾಗ, ಶಾಸ್ತ್ರದ ಬಗ್ಗೆ ಪೂರ್ಣ ವಿಶ್ವಾಸ ಇರಬೇಕು. ತತ್ರ ಯಾವತ್ ಸಂಜಾಯಿತೇ ಕಿಂಚಿತ್. ಗೋಲ್ಡ್ ಕೊಡ್ಬೇಕಾದ್ರೆ ಮಿಲಿಗ್ರಾಮ್ ಲೆಕ್ಕದಲ್ಲಿ ಕೊಡ್ತಾನೆ, ಗೊತ್ತಾಯ್ತಾ? ಇಲ್ಲಿ ಕೆಜಿ ಲೆಕ್ಕದಲ್ಲಿ ಕೊಟ್ಬಿಡ್ತಾರೆ. ಇಲ್ಲೆಲ್ಲ ಕೊಡ್ಬೇಕಾದ್ರೆ ಏನ್ ಮಾಡ್ತಾರೆ? ಕಬ್ಬಣ ಕೊಡ್ಬೇಕಾದ್ರೆ ಒಂದು ಕೆಜಿ ಹೆಚ್ಚು ಕಡಿಮೆ ನಡೆದೋಗುತ್ತೆ. ಕೆಜಿ ಹೆಚ್ಚು ಕಡಿಮೆ, ಅಲ್ಲಿ ಹೆಚ್ಚು ಕಡಿಮೆ ಆದ್ರೆ ಗೋವಿಂದ ಅವ್ರ ಅಂಗಡಿನೇ ಮುಚ್ಚೋಗ್ಬಿಡ್ತಾ, ತಿಳಿತಾ? ಸೊ ಶಾಸ್ತ್ರದ ಬಗ್ಗೆ ಅಕ್ಷರ ಅಕ್ಷರ ವಿಚಾರ ಮಾಡಬೇಕು. ಕಥೆ ಕಾದಂಬರಿ ಬಗ್ಗೆ ವಿಚಾರಣೆ ಮಾಡಬಾರದು ಫಸ್ಟು. ಅಲುಗು ಮಾಡೋದಾದ್ರೆ ಏನ್ ಮಾಡಬೇಕು? ಹತ್ತತ್ತು ಪುಟ ಓದಿದ್ರು ಸಾಕು, ಎಷ್ಟೊತ್ತಿರುತ್ತೆ? ಕೆಲಸ ಹತ್ತು ಕೆಲವು ಪುಸ್ತಕ ಇರುತ್ತೆ, ತುಂಬ ಓದಿ ಓದ್ಬೇಕಾಗಿಲ್ಲ ಅವನ. ಮೊದಲೊಂದು 4 ಪುಟ ಬಂದಿರೋ 4 ಪುಟ ಕೆಲಸ ಮುನ್ನೋಡಿ ಓದ್ಬಿಟ್ಟು ಸಾಕು. ಕೆಲವು ಸಲ ಇಂಟರ್ನ್ಯಾಷನಲ್ ಓದ್ಬಿಟ್ರೆ ಹಣ ಬರೀ ಅಂತ ಗೊತ್ತಾಗೋಗ್ಬಿಡುತ್ತೆ. ಸ್ಥಾನೀಯ ಪುಲಾಕ ಅನ್ಯಾಯ ಅಂತಾರಲ್ಲ ಹಾಗೆ. ಕೆಲವು ಸರ್ತಿ ಎಲ್ಲ ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಬಹಳ ಇಂಪಾರ್ಟೆಂಟ್ ಇದು. ಅವಾಂತರ ಪ್ರತಿಪಾದ್ಯ ಭೇದಾದ ಅಧ್ಯಾಯ ಭೇದ ತತ್ರ. ನೀವು ಗೀತಾ ಪರೀಕ್ಷೆ ಕೊಡ್ತೀವಿ ಅಂತ ಹೇಳ್ಕೊಳ್ಳಿ, ಅವ ಪ್ರಶ್ನೆ ಕೇಳ್ತಾರೆ ಈ ಕೊನೆ ಐತೆ ಏನಪ್ಪ ಬಂದಿದೆ ಅಂತ ಕೇಳ್ತಾ, ಅದೆಲ್ಲ ಒಂದೊಂದೇ ಹೇಳ್ತಾ ಹೋಗ್ಬೇಕಾಗ. ಮೊದಲು ಏನು ಹೇಳಿದ್ರೆ ಹಾಗಿದ್ರೆ ಆ ಷಷ್ಠ ಸಮಾಪ್ತಿ ಅದನ್ನು ಹೇಳಬೇಕು. ಆಮೇಲೆ ಇಲ್ಲಿ ಬೇರೆಯವರು ಬಂತಲ್ಲ ಅಂತ ಕೇಳಿದರೆ ಪ್ರಾಧಾನ್ಯನ ಅಂತ ಹೇಳಬೇಕು. ಬೇರೆ ಇಲ್ಲಿ ಬಂತು ಅಂತ ಕೇಳಿದರೆ ದತ್ತದ್ಭಾಸೆ ಐತಿ ಅದನ್ನೆಲ್ಲ ಹೇಳಬೇಕು. ಅವಾಗ ಅರ್ಥ ಆಗಿದೆ ಅಂತ ಅರ್ಥ. ಸುಮ್ಮನೆ ಕೇಳೋದಕ್ಕೂ ಬಿಡಿಸೋದಕ್ಕೂ ಅಷ್ಟು ವ್ಯತ್ಯಾಸ ಇದೆ. ಕಾರಣಂ ಗುಣಸಂಗೋಸ್ಯ ಇತ್ಯುಕ್ತಂ ಗುಣಸಂಬಂಧಂ ಪ್ರಪಂಚ ತದನ್ವಯ ಸಾಧನಂ ಅನೇನ ಅಧ್ಯಾಯೇನ ಉಚ್ಯತೆ. ಬಿಡಿಸ್ಬೇಕಾದ್ರೆ ಅರಸನ್ನು ಬಿಡಿಸ್ಬೇಕಾದ್ರೆ ಕೈಲಿ ಬಿಡಿಸಕ್ಕಾಗುತ್ತೆ, ಏನು ಬೇಕು ಅದಕ್ಕೆ? ಶಾಸ್ತ್ರನೇ ಬೇಕು. ಶಾಸ್ತ್ರ ಬಿಡಿಸಕ್ಕೆ ಬರೋದಿಲ್ಲ. ಸೊ ಶಾಸ್ತ್ರ ಓದ್ದು ಹೋದ್ರೆ ಪದ ಬಿಡಿಸಕ್ಕೆ ಬರೋದಿಲ್ಲ ಅಂತ ಅರ್ಥ. ಶಾಸ್ತ್ರಾಧ್ಯಯನ ಮಾಡಿ ಬಿಡಿಸಿ 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 ಮಾಡಕ್ಕೆ ಬರೋ, ಇಲ್ಲದೆ ಹೋದ್ರೆ ಇಟ್ಟವ್ರು ಏನು ಮಾಡಕ್ಕೆ ಬರೋ? ಮಕ್ಕಳಿಗೆ ಕೊಟ್ಟರೆ ಏನು ಮಾಡಕ್ಕೂ ಬರೋದು. ಶಾಸ್ತ್ರ ಕೊಟ್ಟು ಉಪಯೋಗಿಸೋಕ್ಕೂ ಬರೋದಿಲ್ಲ. ಅದಕ್ಕೆ ಮೊದಲು ಶಾಸ್ತ್ರ ಉಪಯೋಗಿಸೋಕೆ ಏನಿರಬೇಕು ಫಸ್ಟ್? ಅವನಿಗೆ ಅರ್ಹತೆ ಬೇಕು. ಅದಕ್ಕೆ ಅಥಾತೋ ಬ್ರಹ್ಮ ಜಿಜ್ಞಾಸ. ಒಂದು ಎಂಥೇ ಮೈಕ್ರೋಸ್ಕೋಪು ಟೆಲಿಸ್ಕೋಪು ವರ್ಕ್ ಮಾಡೋದು ಕಣ್ಣಿದ್ರೆ, ಕುರುಡರಿಗೆ ಯಾವ ಸ್ಕೋಪ್ ಹಾಕಿದ್ರು ಅಷ್ಟೇ, ನೋ ಸ್ಕೋಪ್ ಅಟ್ ಆಲ್. ಏನಿಲ್ಲ ಅವನಿಗೆ ಸ್ಕೋಪ್ ಇಲ್ಲದವನಿಗೆ ಯಾವ ಸ್ಕೋಪ್ ಹಾಕ್ತೀರಿ? ಅವನು ಕಣ್ಣಿದ್ದವನಿಗೆ ಮುಂದಿನ ಪ್ರಶ್ನೆ ಹೇಗೋ, ಅರ್ಹತೆ ಇದ್ದವರಿಗೆ ಇವೆಲ್ಲ ಕೂಡ. ಯಾವತ್ ಸಂಜಾಯತೆ ಕಿಂಚಿತ್ ಇತ್ಯ ಇತಿ ಮುಕ್ತ ವಿವರಣಪೂರ್ವಕಂ ಕಾರಣಂ ಗುಣಸಂಗೋಷ್ಯ. ಯಾವತ್ ಸಂಜಾಯತೆ ಕಿಂಚಿತ್, ಒಂದು ವಸ್ತು ಹುಟ್ಟಿತು ಅಂದರೆ ಏನಿರಬೇಕು ಅದಕ್ಕೆ? ಈ ಪುರುಷ ಪ್ರಕೃತಿ ಪುರುಷ ಸಂಯೋಗ ಇರಲೇಬೇಕು ಅಂತ ಹೇಳ್ಬಿಟ್ಟಿದ್ದ. ಪ್ರಕೃತಿಯಲ್ಲಿ ಗುಣಗಳಿದ್ದೇ ಇದೆ, ದೇಶ ಗುಣ ಸಂಯೋಗ ಇದ್ರೆ ಹುಟ್ಟಾಗೋಕ್ಕೆ ಸಾಧ್ಯ ಇಲ್ಲ. ಕಾರಣಂ ಗುಣಸಂಗೋಷ್ಯ ಇತ್ಯುಕ್ತಂ ಗುಣಸಂಬಂಧಂ ಪ್ರಪಂಚ ತದ ಅತ್ಯಯ ಸಾಧನಂ ಅನೇನ ಅಧ್ಯಾಯನ ಉಚ್ಯತೆ. ನಮ್ಮ ಬಂಧದ ಸ್ವರೂಪ ಹೇಳ್ತಾರೆ. ಬಂಧದಿಂದ ಬಿಡುಗಡೆ ಆಗ್ತದೆ ಅಂತ ಹೇಳಿದ್ರೆ, ಅಯ್ಯೋ ಇದಕ್ಕೆ ಯಾಕೆ ದೇವ್ರು ಬೇಕ್ರಿ, ನಾವು ಬಿಡಿಸ್ಕೊಂಡ್ಬಿಡ್ತೀವಿ ಅಂದರೆ ಸ್ವಲ್ಪ ಯೋಚನೆ ಮಾಡು. ಯಾವ ಬಂಧ ಯೋಚನೆ ಮಾಡು ಅಂತ ಹೇಳಿದ್ದ, ಗೊತ್ತಾಯ್ತಾ? ಖಾಲಿ ಮುಳುಚುಚ್ಚು ಅಂತ ತಾನೇ ತಕ್ಕೊಂಡ್ಬಿಟ್ಟ. ಈ ಒಳಗಾದಾಗ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ, ತಾನು ತಕ್ಕೊಳ್ಳೋಕ್ಕಾಗೋದಿಲ್ಲ. ಅದು ಅರ್ಥ ಆಯ್ತಾ? ಈಗ ಈ ಕರ್ಡಕ್ಕೆ ಕೊಡೆ ಆಗಿತ್ತು, ಒರೆಸ್ಕೊಂಡ್ಬಿಟ್ಟ ಹೊರಟೋಯ್ತು. ಕಣ್ಣೊಳ್ಬಿದ್ರೆ ಡಾಕ್ಟರ್ ಹತ್ರ ಹೋಗ್ಬೇಕಾಗ. ಇದು ಎಂಥ ಬಂಧ ಗೊತ್ತಾ? ಇದು ಗುಣಗಳ ಬಂಧ. ಇದು ಗುಣಗಳ ಬಂಧ ಎಲ್ಲಿದೆ? ಇದು ಒಳಗಿಂದ ಇದೆ, ಬಾಡಿ ಒಳಗೆ ಇದೆ. ಅದರಿಂದ ನಾವು ಬಿಚ್ಕೊಳ್ಳೋಕ್ಕಾಗಲ್ಲ. ಇದನ್ನ ಅದನ್ನ ಮಾಡೋಕ್ಕೆ ಏನಾಗುತ್ತೆ? ಅದರಿಂದ ಬಾಡಿನೇ ಹೋಗ್ಬಿಡುತ್ತೆ ಅಷ್ಟೇ. ಏನು ಮಾಡಬೇಕೀಗ? ಜೀವಕ್ಕೆ ಅಫೆಕ್ಟ್ ಆಗದಂತೆ ಗುಣ ತಮ್ಮ ದೇಹವನ್ನು ಬಿಡಿಸಿ ಹೊರಗೆ ತರಬೇಕು. ಅದಕ್ಕೆ ಮೋಕ್ಷ ಅಂತ ಕರೀತಾರೆ. ಅದು ಯಾರು ಮಾಡಬೇಕು? ಅದನ್ನೀಗ ಟ್ಯೂಮರ್ ತೆಗಿಬೇಕು. ಅದು ಬ್ರೈನ್ ಟ್ಯೂಮರ್. ಎಲ್ಲೋ ಟ್ಯೂಮರ್ ತೆಗೆಯೋದು ಕಷ್ಟನೇ. ಬ್ರೈನ್ ಟ್ಯೂಮರ್ ತೆಗಿಬೇಕಾದ್ರೆ ಅದು ಒಂದು ತೆಗಲಕ್ಕೂ ಸತ್ತು ತಪ್ಪಾಗ್ಬೋದು. ಈ ಮಧ್ಯೆ ಅದು ತೆಗೆದ ಪ್ಯಾರಾಲಿಸಿಸ್ ಅಟ್ಯಾಕ್ ಆಯಿತು, ಯಾವುದೋ ನಿನ್ನೊಂದು ದರ ಕಟ್ ಆಗಿ ಹೋಯ್ತು. ಅವಾಗೇನು ಮಾಡಬೇಕು? ಅವನು ಅವನ ಆರೋಗ್ಯಕ್ಕೆ ಸ್ವಲ್ಪ ಕೂಡ ಅಫೆಕ್ಟ್ ಆಗದಂತೆ ತೆಗೆದಾಕ್ಬೇಕದು. ಹೈಲಿ ಚಾಲೆಂಜಿಂಗ್. ಅದು ಬುದ್ಧಿಯಲ್ಲಿ ಬ್ರೈನ್ ಟ್ಯೂಮರ್ ತೆಗೆಯೋದು ಎಷ್ಟು ಕಷ್ಟನೋ, ಈ ಸಂಸ್ಥೆ ತೆಗೆಯೋದು ಹಾಗೆ. ಸಂಸ್ಥೆ ಇಲ್ಲಿರುತ್ತೆ ಯಾವಾಗಲೂ ಬ್ರೈನ್ ಟ್ಯೂಮರ್ ಇದ್ದಾಗದು. ಏನು ಮಾಡುತ್ತೆ? ಅದು ಬಲು ಗೋಳಾಡಿಸುತ್ತೆ. ಕಂಡವ್ರು ತೆಗಲಕ್ಕಾಗೋದಿಲ್ಲ, ಉಫ್ಫಂದ್ರೆ ಹೋಗೋದಿಲ್ಲ. ಅದನ್ನು ಏನು ಮಾಡಬೇಕು? ಅದನ್ನು ಶಾಸ್ತ್ರ ಚಿಕಿತ್ಸೆನೇ ಮಾಡಬೇಕು ಅಂತಾರಲ್ಲ. ನೋಡು ಹೀಗಿದೆ ಹೀಗಿದೆ ಹೀಗೆ ಹೇಳಿ ಹೇಳಿ ಏನು ಮಾಡಬೇಕು? ಅದನ್ನು ತೆಗೆದಾಕ್ಬೇಕು ಹೊರತು. ಸುಮ್ಮನೆ ತೆಗಲಕ್ಕೆ ಹೋದರೆ ತಲೆನೇ ಹೋಗಿ, ತಲೆ ತೆಗೆದ್ರೆ ಆಪರೇಷನ್ ಮಾಡಿದಾಗಲ್ಲ, ಮರ್ಡರ್ ಮಾಡಿದಾಗಲೇಕ. ಅದು ತಲೆ ತೆಗೆದು ಮರ್ಡರ್. ಅದು ಏನು ಮಾಡಬೇಕು? ಅವನು ಟ್ಯೂಮರ್ ತೆಗಿಬೇಕಷ್ಟೆ. ಸಂಶಯ. ಅದಕ್ಕೆ ಕೃಷ್ಣ ಅರ್ಜುನ ಏನು ಹೇಳ್ತಾನೆ ಗೊತ್ತಾ? ಯಾಕೆ ನಿನ್ನ ಮುಂದೆ ಸಂಶಯ ಕೇಳ್ತೇನೆ ಗೊತ್ತಾ ಕೃಷ್ಣ? ತ್ವದನ್ಯ ಸಂಶಯ ಶಾಸ್ಯ ಚೇತ್ತ ನಹಿ ಉಪಪದ್ಯತೆ. ನಿನ್ನ ಬಿಟ್ಟರೆ ಯಾರು ಸಂಶಯ ತೆಗಲಕ್ಕೆ ಆಗೋದೇ ಇಲ್ಲ. ಅರ್ಥ ಆಯ್ತಾ? ಈ ಕಾಲ ಆಪರೇಷನ್ ಮಾಡೋ ಡಾಕ್ಟ್ರು ಬ್ರೈನ್ ಆಪರೇಷನ್ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಯಾರು ಮಾಡಬೇಕು ಅದನ್ನು? ಅವನು ಅವನು ಸ್ಪೆಷಲಿಸ್ಟ್ ಆದಷ್ಟು ಕೂಡ ವೆರಿ ಸಿಂಪಲ್ ಆಗುತ್ತೆ. ಆ ಅರ್ಥದಲ್ಲಿ ಕೊನೆಗೂ ಡಾಕ್ಟರ್ ಒಂದು ಸ್ಟೇಜಲ್ಲಿ ಏನು ಮಾಡ್ತಾರೆ? ನಮ್ಮ ಕೈಯಲ್ಲಿ ಆಗಲ್ಲ, ಅದು ಬಿಟ್ಬಿಡ್ತಾರೆ. ದೇವರ ಆಗೆದ್ದು ಬಿಡೋದಿಲ್ಲ. ಮತ್ತೆ ಏನು ಹೇಳ್ತಾರೆ? ದೇವರಿಗೆ ಆಗಲಾರ್ದಿಲ್ಲ. ಕರ್ತುಮ್ಮ ಕರ್ತುಮ್ ಅನ್ಯಥಾ ಕರ್ತುಮಿ ಸಮರ್ಥ. ಅದೆಲ್ಲ ತಿಳ್ಕೊಂಡಾಗ ಇಷ್ಟು ಸ್ವಾರಸ್ಯ ಗೊತ್ತಾಗಿ 14ನೇ ಅಧ್ಯಾಯದಲ್ಲಿ ಗುಣತ್ರಯದ ಬಂಧನ ಎಷ್ಟು ಗಾಢ, ಎಷ್ಟು ಒಳಗೆ ಡೀಪ್ ರೂಟೆಡ್. ಡೀಪ್ ರೂಟೆಡ್ ಒಂದು, ಟೈಟ್ ಒಂದು, ಕಾಂಪ್ಲಿಕೇಟೆಡ್ ಒಂದು. ಮತ್ತು ಬೇರೆ ಬೇರೆ ಶಾಸ್ತ್ರ ಓದಿ ಇನ್ನೂ ಕೇಳಿಸ್ಬಿಡೋದು. ಬೇರೆ ಕಡೆ ಆಪರೇಷನ್ ಅದು ಇನ್ನೊಂದು ಕೇಸ್. ಅದು ಫ್ರೆಶ್ಗೆ ಆಪರೇಷನ್ ಮಾಡೋದು ಸುಲಭ, ಹೊಸ ಮನೆ ಕಟ್ಟಿಸೋ ಸುಲಭ, ರಿಪೇರಿ ಮಾಡೋದು ಕಷ್ಟ ಅಂತಾರಲ್ಲ ಹಾಗೆ. ಎಲ್ಲೆಲ್ಲೋ ಓದ್ಬಿಟ್ಟಿರ್ತಾನೆ, ಯಾರೋ ಶಾಸ್ತ್ರ ಓದ್ಬಿಟ್ಟು ತಲೆ ಕೆಟ್ಟ ಹೋಗ್ಬಿಡುತ್ತೆ ಅವನಿಗೆ. ಒಂದು ಹೇಳಿದ್ರೆ 10 ಪ್ರಶ್ನೆ ಕೇಳ್ತಿರ್ತಾನೆ. ಏನು ಮಾಡಬೇಕು ಅವನು? ಏನು ಅದನ್ನು ಸೆಟ್ರೇಟ್ ಮಾಡ್ತಿರ್ಬೇಕೀಗ. ಅಷ್ಟು ಸುಲಭ ಅಲ್ಲ ಇದು. ಅದಕ್ಕಾಗಿಯೇ ಅರ್ಜುನಿಗೆ ಕನ್ಫ್ಯೂಷನ್ ಆಯಿತು. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮೂಢ ಚೇತಾಹ. ನಾನು ಸಂಶಯ ತೆಕ್ಕೊಳ್ಳೋ ಸಿಕ್ತೆ ನನಗಿಲ್ಲ, ನೀನೇ ತೆಗಿಬೇಕು ಅಂತ ಕೇಳ್ತಾ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅಚ್ಯುತ ಪ್ರೇಕ್ಷರಿಗೆ ಆಚಾರ್ಯ ಏನು ಮಾಡಿದರು? ಗೋವರ್ನಡಿ ತೆಗೆದಾಕಲಿಲ್ಲ. ಏನು ಮಾಡಿದ್ರು? ಅದನ್ನು ಮೊದಲು ಹೇಳಿದರು, ಆಮೇಲೆ ಗೀತಾ ಭಾಷೆ ಬರ್ಕೊಟ್ರು, ಸಂಸ್ಕೃತ ಭಾಷೆ ಒಂದು ಕಾಪಿ ಕಳಿಸ್ಕೊಟ್ರು. ಅದು ಜ್ಯೇಷ್ಠ ಇತ್ತಿಗಳಿಗೆ ಅರ್ಥ ಆಗ್ಬಿಡ್ತು, ಸಾಕಾಯ್ತು ಅವರಿಗೆ. ಇವ್ರಿಗೆ ಇನ್ನೂ ಸ್ವಲ್ಪ ವಾಂಟಿಂಗ್ ಇತ್ತು. ಆಚಾರ್ಯ ಏನು ಮಾಡಿದ್ರು? ಆಗ ಬಂದರು, ಬಂದು ವಾಕ್ಯಾರ್ಥ ಶುರುವಾಯಿತು. ಆಚಾರ್ಯ ಒಳಗಿಂದ ಹೇಗಂದ್ರೆ ಎಲ್ಲ ಹೋಗ್ಬಿಡ್ತಿತ್ತು, ಹಾಗೆ ಮಾಡಲಿಲ್ಲ. ಏನು ಮಾಡ್ತಾರೆ ಅವರು? ಇದೇ ಕ್ರಮದ ತೋರಿಸ್ಬೇಕು ಅಂತೇಳಿ ಎಲ್ಲ ತರಿಸಿ ಏಕ ಹೇಳ್ತಾರೆ. ಏಕದೃಷ್ಟಿಮೆವ ಮಾನಸಾದ್ ಗುರು. ಗುರುಗಳ ಮನಸ್ಸಿನಿಂದ ಅಲ್ಲಿ ಕಾಗೆ ಸೇರ್ಕೊಂಡೇ ಸೇರ್ಕೊಂಡಿತ್ತಂತೆ. ಎಲ್ಲಿ ಮಾನಸ ಸರೋವರಗಳು ಕಾಗೆ ಸೇರಿ ಯಾರು ಏನ್ ಸೇರ್ಬೇಕು ಅಲ್ಲಿ ಯಾವಾಗಲೂ ಹಂಸ ಸೇರ್ಬೇಕು. ಇಲ್ಲಿ ಏನ್ ಸೇರಿತ್ತು? ಕಾಗೆ ಸೇರಿತ್ತು. ಆ ಕಾಗೆಯನ್ನು ಓಡಿಸಿ ಹಂಸ ಬರ ಮಾಡ್ಬೇಕಾಗಿ ಆಚಾರ ಓಡಿಸಿಬಿಟ್ರು. ಕಾಗೆಗೆ ಎಷ್ಟು ಕಣ್ಣು? ಒಂದೇ ಕಣ್ಣು. ಅದ್ವೈತಕ್ಕೆ ಒಂದೇ ಕಣ್ಣು, ದೇವರು ಒಂದೇ ಇದ್ದಾನೆ ಅಂತ ಹೇಳಿ. ಅದು ಅದ್ವೈತದ ಎಫೆಕ್ಟ್ ಇತ್ತಲ್ಲ, ಅದು ಹೊರಗೆ ಹಾಕ್ಬೇಕಾದ್ರೆ ಇಷ್ಟೆಲ್ಲ ಬೇಕಾಯ್ತು ಅಂತ ಹೇಳ್ತಾರೆ. ಏಕದೃಷ್ಟಿ ಅದರ ಫಲ ಒಳ್ಳೇದು. ಏಕದೃಷ್ಟಿ ಐಕ್ಯ ದೃಷ್ಟಿ ಜೀವಬ್ರಹ್ಮ ಐಕ್ಯ ದೃಷ್ಟಿ, ಅದನ್ನ ಒಳಗೆ ತೇರ್ಕೊಂಡಿದ್ದು ಮನಸ್ಸಿನೊಳಗೆ ಸೇರ್ಕೊಂಡಿತ್ತಲ್ಲ, ಅದನ್ನೇನ್ ಮಾಡ್ಬೇಕಾಗಿತ್ತು? ಭೀಷಯನ್ ಆ ಹಂಸ ಬಂದು ಪಟ 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 ಹೊಡೆದು ಓಡಿಸ್ಬೇಕಾಯ್ತು ಅಂತ ಖಂಡನೆ ಮಾಡ್ಬೇಕಾಗಿತ್ತು. ಅದ ಖಂಡನೆ ಮಾಡಿ ಓಡಿಸ್ತು ಅಂತ ಎಲ್ಲ ಒಳ್ಳೆ ಬ್ಯೂಟಿಫುಲ್ ಆಗಿ ಹೇಳ್ತಾರೆ. ಅದರ ಜ್ಞಾಪಕ ಇದ್ರೆ ಇದಿಷ್ಟು ಯಾತಕ್ಕೆ ಭಾರಿ ಕೇರ್ಫುಲ್ ಆಗಿ ಓದ್ಬೇಕು ಅಂತ ಗೊತ್ತಾಗತ್ತೆ. ಕಾಲಿಗೆಯಲ್ಲಿ ನಾಳೆ ದಿವಸ ಅದ್ರ ಮುಂದಿನ ಭಾಗ. ಓ ಪರಮಹಂಸ ಅದು ಕೂಡ ವಿಶೇಷ ಅಂಶ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನ ಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಖ್ಯಂತಿ ಯಂ ಸೂರಯಃ.